అజగ్రీవం చిదానంద విగ్రహం సదనుగ్రహం దశగ్రీవచ్ఛిదం శాపాన్మణిగ్రీవ విమోచనం స్వనామగ్రహణాదేవా నిరస్తగ్రహ విగ్రహం వృందావనగతం వందే బ్రహ్మరుద్రేంద్రవందితం స్వాంతస్థానంతశయ్యాయ పూర్ణజ్ఞానరసార్ణసే ఉత్తుంగవాక్తరంగాయ మధ్వదుగ్ధాబ్ధయే నమః. గురుమఖిలగుణజ్ఞం సద్గుణైకాధివాసం శమదమపరినిష్టం సత్వనిష్టం వరిష్టం సకలసుజనశిష్టం నిత్యనిర్ధూతకష్టం హయముఖపదనిష్టం మాం భజంతు ప్రపన్నాః. పూజ్యాయ రాఘవేంద్రాయ సత్యధర్మరతాయ చ భజతాం కల్పవృక్షాయ నమతాం కామధేనవే. నీలాకరాచితానంతలీలాగోపాలపాలితాన్ విద్యాపయోనిధీన్ వందే బ్రహ్మ విద్యా గురున్మమ బ్రహ్మచర్య హరిప్రీతి సువిద్యాపాదశాలినః ఇష్టదాన్ కష్టహర్తృన్నః విద్యామాన్యాన్ మునీన్ నమః. వాజరాజపదద్వంద్వ వారిజాసక్తమానసాన్ విశ్వప్రియ గురూన్ వందే మందోహం దేహి విశుద్ధయే. సత్యం సత్యం పునఃసత్యం విష్ణుతీర్థప్రసాదతః సర్వే కామా భవంత్యేవ శపథో బింబసన్నిధౌ. చింతామణిం సుభక్తానాం కల్పవృక్షం చ కామదం స్వామినం త్వాం రఘుప్రేమతీర్థం వందేహ్యభీష్టదం. జలజష్టనిభాకారం జగదీశపదాశ్రయం జగదీతర విఖ్యాతం జగన్నాథగురుం భజే. శ్రీగురుభ్యో నమః. హరి ఓం. పాదపగలడిగరే చలిదవు తోదు కొంబెగొడుబ్బి పుష్పస్వాదు ఫలవీ వందతలి సర్వేశ్వరను జనరారాధనయ కైకొండు బ్రహ్మభవాదిగళ నామదలి ఫలవిత్తాదరిసువను తన్న మహిమయ తోరగొడ జనకే. ಇಲ್ಲಿ ಭಗವಂತ ವಿಶೇಷವಾಗಿ ತಾನು ಮಾಡುವ ವ್ಯಾಪಾರವನ್ನ ತೋರಿಕೊಡ್ತಾ ಇದ್ದಾರೆ ದಾಸರಾಯರು. ಇದನ್ನೇ ಕೃಷ್ಣ ಹೇಳ್ತಾನೆ, ಬೇರೆ ದೇವತೆಗಳನ್ನು ಕೂಡ ಭಕ್ತಿಯಿಂದ ಪೂಜೆ ಮಾಡುವವರು ನನ್ನನ್ನೇ ಪೂಜೆ ಮಾಡಿದಂತಾಗುತ್ತೆ ಅವರ ಮೂಲಕ ಅಂತ ಹೇಳ್ತಾನೆ. ಆದರೆ ಅಲ್ಲಿ ನಾವು ದೇವರನ್ನ ಬಿಟ್ಟು ಮಿಕ್ಕ ದೇವತೆಗಳನ್ನ ಪೂಜೆ ಮಾಡಿದರೆ, ಅಂದರೆ ಅವರೊಳಗೆ ಭಗವಂತನಿದ್ದಾನೆ ಎಂಬುದನ್ನ ಎಚ್ಚರ ಇಲ್ಲದೆ, ಅವನ ಮೂಲಕ ಅವರಿಗೆ ಸೇರುತ್ತೆ ಎಂಬ ಎಚ್ಚರ ಇಲ್ಲದೆ ನಾವು ಆ ದೇವತೆಗಳಿಗೆ ಮಾತ್ರ ಪೂಜೆ ಮಾಡಿದ್ದಾದರೆ ಅದನ್ನು ಹೇಳುತ್ತಾರೆ ಯಜಂತಿ ಅವಿಧಿಪೂರ್ವಕಂ ಅಂತ. ಅದು ವಿಧಿಪೂರ್ವಕ ಪೂಜೆ ಅಲ್ಲ, ಅವಿಧಿಪೂರ್ವಕ ಪೂಜಾ. ಇದು ನಮಗರ್ಥ ಆಗಬೇಕಾದ್ರೆ ನಮ್ಮದೇ ಆದ ದೃಷ್ಟಾಂತ ನಾವು ನೋಡಬೇಕಾಗುತ್ತೆ. ನಿಮಗೆ ಗೊತ್ತಿದ್ದವರೇ ಯಾರು ಅವರಿಗೂ ನಿಮಗೂ ತುಂಬಾ ಅಂಟು ನಂಟು, ಅವರಿಗೇನೋ ನಿಮ್ಮನ್ನು ಬಿಟ್ಟು ಇರಲಿಕ್ಕೆ ಆಗಲ್ಲ, ನಿಮಗೂ ಅಷ್ಟೇ ಅವರನ್ನು ಕಂಡ್ರೆ ಅಷ್ಟೇ ಅಭಿಮಾನ. ಆದರೆ ಅವರಿಗೆ ಗೊತ್ತಿದ್ದವರು ಇನ್ನೊಬ್ಬರು ಯಾರೋ ಬಂದರು, ಅವರ ಮನೆಯಲ್ಲಿ ಏನೋ ಕಾರ್ಯಕ್ರಮ, ನಿಮ್ಮನ್ನೇನು ಕರೆಯಲಿಲ್ಲ ಅವರು. ನಿಮಗೆ ಗೊತ್ತಿದ್ದಂಥ ನಿಮಗೆ ಬೇಕಾದವರೇನಿದ್ದಾರಲ್ಲ ಅವರನ್ನು ಮಾತ್ರ ಕರೆದರು, ನೀವು ಬನ್ನಿ ಎಂದು. ಅವರಿಗೆ ಸಂಕಟ ಪರಿಸ್ಥಿತಿ, ಆ ಕರೆದವರು ನಿಮ್ಮನ್ನು ಕರೆದಿಲ್ಲ, ನಿಮ್ಮನ್ನ ಕರೆಯಲೇ ಇಲ್ಲ, ಅವರನ್ನ ಮಾತ್ರ ಕರೆದದ್ದು. ಅವರು ಹೋಗ್ಲಿಕ್ಕ ನಿಮ್ಮನ್ನ ಬಿಟ್ಟು ಇರ್ಲಿಕ್ಕ ಆಗಲ್ಲ ಅವರಿಗೆ. ಅಂತ ಕಾಲಕ್ಕೆ ಅವರೇನ್ ಮಾಡಿದ್ರು ನೋಡ್ರಿ, ಅವರೇನೋ ಕರೆದಿಲ್ಲ ಆದರೆ ನಿಮ್ಮನ್ನ ಬಿಟ್ಟು ನನಗಿರ್ಲಿಕ್ಕಾಗಲ್ಲ, ಕರೆಯದಿದ್ರು ನನ್ನ ಜೊತೆಗೆ ನೀವು ಬರಬೇಕು ಅಂದಾಗ ನೀವೇನ್ ಮಾಡಿದ್ರಿ, ಸರಿಯಪ್ಪ ಇರ್ಲಿ ಬಿಡಿ, ಅದಕ್ಕೇನಾಯ್ತು, ನಿಮ್ಮ ಅಭಿಮಾನದಿಂದಾಗಿ ಅವರ ಮನೆಗೆ ನೀವು ಹೋಗುವಾಗ ನಿಮ್ಮ ಜೊತೆಗೆ ನಾನು ಬರ್ತೇನೆ ಅಂತ ಹೋದೆ. ಅಲ್ಲಿಗೆ ಹೋದರೆ ಅವರೇನು ಮಾಡುತ್ತಾ ಇದ್ದಾರೆ, ಎಲ್ಲ ತಂದು ಅವರಿಗೆ ಕೊಡ್ತಾ ಇದ್ದಾರೆ. ಆ ಕರೆದವರು ನಿಮಗೆ ಗೊತ್ತಿದ್ದವರಿಗೆ ತಂದು ಎಲ್ಲ ಕೊಡ್ತಾ ಇದ್ದಾರೆ ಉಪಚಾರಗಳು. ಈ ನಿಮಗೆ ಗೊತ್ತಿದ್ದವರೇನು ಮಾಡುತ್ತಾ ಇದ್ದಾರೆ, ಆ ಬಂದ ಉಪಚಾರಗಳನ್ನೆಲ್ಲ ನಿಮಗೆ ಕೊಟ್ಟವರು ತಗೊಂತಾ ಇದ್ದಾರೆ. ಈಗ ನೋಡಿದರೆ ಆ ಕರೆದವರು ನಿಮ್ಮ ಗೊತ್ತಿದ್ದವರಿಗೆ ಉಪಚಾರ ಮಾಡಿದರೂ ಕೂಡ ಆ ಉಪಚಾರಗಳೆಲ್ಲ ನಿಮಗೆ ಸೇರ್ತಾ ಇವೆ. ಹಾಗಂತ ನಿಮಗೆ ಉಪಚಾರ ಮಾಡಿದಂತಾಯಿತಾ? ಆಗ್ಲಿಲ್ಲ, ನಿಮ್ಮನ್ನು ನೋಡ್ಲಿಲ್ಲ, ನಿಮಗೆ ಕೊಳ್ಳೇ ಇಲ್ಲ. ಅವರು ನಿಮಗೆ ಗೊತ್ತಿದ್ದವರ ಮೂಲಕ ನಿಮಗೆ ಬರ್ತಾ ಇದೆ. ಅವಾಗ ಏನಾಗುತ್ತೆ, ಅವರು ಬಂದು ಹಾ ಅವರು ಕೊಟ್ಟರು ನಿಮ್ ಕೊಟ್ಟಂತಾಯ್ತಲ್ರಿ ಇನ್ನೇನು ಅಂತ ಹೇಳಿದ್ರೆ, ನನಗೆ ಸೀದಾ ಕೊಟ್ಟಂತಾಗ್ಲಿಲ್ಲ, ನಿಮ್ಮ ಉಪಚಾರ ಮಾಡಿದಂತಾಗ್ಲಿಲ್ಲ, ಅವರಿಗೆ ಬೇಕಾದವರಿಗೆ ಮಾತ್ರ ಉಪಚಾರ ಮಾಡಿದಂತಾಯಿತು, ಆದರೆ ಅದು ಬೇರೊಂದು ರೀತಿಯಲ್ಲಿ ನಿಮಗೆ ಸೇರಿತು. ಇದನ್ನ ವಿಧಿ ಅಲ್ಲದ್ದು ಅಂದ್ರೆ ಅವಿಧಿ, ಅವಿಧಿ ಪೂರ್ವಕವಾಗಿ ನಿಮ್ಮನ್ನ ಪೂಜೆ ಮಾಡಿದ್ದು. ಅದೇ ತರ ದೇವತೆಗಳನ್ನು ನಾವು ಪೂಜಾ ಮಾಡಿದರೆ, ದೇವರನ್ನ ಬಿಟ್ಟು ದೇವರನ್ನ ಮರೆತು ಪೂಜಾ ಮಾಡಿದ್ರು ಆ ದೇವತೆಗಳು ಯಾರೂ ಕೂಡ ದೇವರಿಲ್ಲದೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ದೇವರನ್ನ ಕರ್ಕೊಂಡೇ ಹೋಗ್ತಾರೆ. ದೇವರ ದೃಷ್ಟಿಯಿಂದ ನಾವು ಕೊಡದಿದ್ರೂ ಕೂಡ ಆ ದೇವತೆಗಳು ನಾವು ಕೊಟ್ಟದ್ದನ್ನ ದೇವರಿಗೆ ಕೊಟ್ಟೇ ತಗೊಳ್ತಾರೆ. ಆ ರೀತಿಯಲ್ಲಿ ನಾವು ದೇವತೆಗಳಿಗೆ ಕೊಟ್ಟದ್ದೆಲ್ಲ ದೇವರಿಗೇನೆ ಸೇರುತ್ತೆ, ಆದರೆ ಅದು ಸರಿಯಾದ ಪೂಜೆ ಅಲ್ಲ ಅಂತಾರೆ. ದೇವತೆಗಳೊಳಗೆ ದೇವರನ್ನ ಗುರುತಿಸಿ, ಇವನಿಂದಾಗಿ ದೇವತೆಗಳಿಗೆ ಬದುಕು ಎಂಬುದನ್ನು ಗುರುತಿಸಿ ಆ ರೀತಿ ದೇವತೆಗಳಿಗೆ ಒಳಗೆ ದೇವರಿಗೆ ನಂತರ ದೇವತೆಗಳಿಗೂ ಅಂತ ಇಬ್ಬರಿಗೂ ಪೂಜಾ ಅಂತ ಯಾರು ಮಾಡುತ್ತಾರೆ ಅಂತಹದ್ದು ಭಗವಂತ ವಿಶೇಷವಾಗಿ ಸ್ವೀಕಾರ ಮಾಡುತ್ತಾನೆ. ಅದು ವಿಧಿಪೂರ್ವಕವಾದ ಪೂಜಾ ಅನಿಸಿಕೊಳ್ಳುತ್ತೆ, ಅದನ್ನು ಹೇಳ್ತಾ ಇದ್ದಾರೆ. ಯದ್ಯಪಿ ದೇವತೆಗಳಿಗೆ ಅಂತ ಕೊಟ್ಟರು ಕೂಡ ಅದು ಸೇರೋದೆಲ್ಲಿಗೆ ದೇವರಿಗೆ? ಏನಿದು ಈ ರಹಸ್ಯ ಏನು? ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿ ಗಚ್ಚತಿ ಅಂತ ಹೇಳ್ತಾರಲ್ಲ, ಇದೇನದು ರಹಸ್ಯ ಅಂದರೆ, ಮೊದಲು ಹೇಳಿದಂತೆ ಜೀವನ ಸ್ವರೂಪ ಎಷ್ಟಿರುತ್ತೆ ಅಂದರೆ, ಕುದುರೆ ಬಾಲದ ಕೊನೆಯ ಕೂದಲ ತುದಿ ಶತವಿಭಾಗವ ಗೈದು ಅದರಳು ಒಂದನು ಶತವಿಭಾಗವ ಗೈಯಲು ಎನಿತಿಹುದು ಅನಿತಿಹುದು ಜೀವ ಪರಮಾಣು ಅಂತ ಜೀವನ ಸ್ವರೂಪ ಎಷ್ಟಿರುತ್ತೆ ಎಂಬುದು ತಿಳಿಸಿಕೊಟ್ಟು, ಅದು ಒಬ್ಬೊಬ್ಬರಿಗೂ ಒಂದೊಂದು ಸೈಜ್ ಇಲ್ಲ. ಬ್ರಹ್ಮದೇವರು ಮೊದಲುಕೊಂಡು ಕೊನೆ ಜೀವ ಪರ್ಯಂತ ಎಲ್ಲರೂ ಒಂದೇ ಪರಿಮಾಣ. ಅಂಥ ಕಾಲಕ್ಕೆ ಬ್ರಹ್ಮದೇವರು ಮೊದಲುಕೊಂಡು ಎಲ್ಲರನ್ನು ಕೂಡ ಈ ದೊಡ್ಡ ದೊಡ್ಡ ಶರೀರಗಳಲ್ಲಿ ಭಗವಂತ ಇಟ್ಟಿದ್ದಾನೆ. ಆ ಶರೀರವನ್ನ ಹೊರಿಯುವ ತಾಕತ್ತು ಯಾರಿಗೂ ಇಲ್ಲ. ನಮಗೆ ನಮ್ಮ ಶರೀರದೊಳಗೆ ನಾವು ಎಷ್ಟಿದ್ದೇವೆ ಅಂದರೆ, ನಮ್ಮ ಶರೀರದ ಕೂದಲಿನ ಸಾವಿರ ಭಾಗವೂ ನಾವಿಲ್ಲ. ಈ ಶರೀರ ಹೊತ್ತುಕೊಂಡು ತಿರುಗಲಿಕ್ಕೆ ಸಾಧ್ಯವ? ಅವನೇ ಭಗವಂತ ನಮ್ಮ ಸುತ್ತು ವಿರಾಟ್ ರೂಪಿಯಾಗಿ ನಿಂತು ನಮಗೆ ಈ ಶರೀರವನ್ನ ಹೊತ್ತುಕೊಂಡು ತಿರುಗಬೇಕು, ಕೂಡಬೇಕು, ಏಳಬೇಕು, ಏನು ಮಾಡಬೇಕು ಎಂಬ ಆಲೋಚನೆ ಇರುತ್ತೋ ನಮ್ಮ ಕರ್ಮಾನುಸಾರ ಅವನೇ ನಮಗೆ ಆಲೋಚನೆಗಳನ್ನ ಕೊಟ್ಟು ಆ ಆಲೋಚನೆಗೆ ತಕ್ಕಂತೆ ನಮ್ಮ ಸುತ್ತು ತನ್ನ ಶರೀರವನ್ನೇ ಇಟ್ಟು ಇದನ್ನ ಎಬ್ಬಿಸಿ ನಡೆಸಿ ನುಡಿಸಿ ಎಲ್ಲಾ ಮಾಡುತ್ತಾ ಇದ್ದಾನೆ. ಹೌದಾ? ಹಾಗಾದರೆ ಯಾರಾದರೂ ನಮಗೆ ಏನಾದರೂ ಕೊಟ್ರೆ, ಅದು ತಿನ್ನಬೇಕಾದರೆ ಕುಡಿಯಬೇಕಾದರೆ ಜೀವ ಒಳಗೆಲ್ಲೋ ಈ ದೇಹದ ಹೃದಯ ಕಮಲದ ಒಳಗೆ ಮೂಲೇಶ ನಾಮಕ ಭಗವಂತನ ಪಾದದ ಹೆಬ್ಬೆರಳಿನ ಮೇಲೆ ಕೂತಿರುವ ವಾಯುದೇವರ ಪಾದದ ಹೆಬ್ಬೆರಳಿನ ಮೇಲೆ ಕೂತಿರ್ತಾನೆ ಜೀವ. ಇವನಿಗೆ ಆ ಸಣ್ಣ ಜೀವನಿಗೆ ಎಲೆಯಲ್ಲಿ ಹಾಕಿದ ಅಂದಷ್ಟು ಅನ್ನದ ರಾಶಿ ತಿನ್ನಲಿಕ್ಕೆ ಸಾಧ್ಯವೇ? ಯಾಕೆ ಅಂದ್ರೆ ಹಾಕಿದ ಅನ್ನದ ರಾಶಿಯ ಒಂದಗಳಿನ ಒಂದು ಅಂಶವೂ ಇವನಿಲ್ಲ, ಅಷ್ಟನ್ನ ಇವನ ಹೊಟ್ಟೆಯಲ್ಲಿ ಹೋಗುತ್ತೆ. ಹಾಗಾದ್ರೆ ಹೇಗೆ ಊಟ ಆಗ್ತಾ ಇದೆ ಅಂದರೆ, ನಮ್ಮ ಸುತ್ತು ವಿರಾಟ್ ರೂಪಿ ನಿಂತು ಮುಖದಲ್ಲಿ ಮುಖ, ಕೈಯಲ್ಲಿ ಕೈ, ಕಾಲಲ್ಲಿ ಕಾಲು ಇಟ್ಟು ಕೂತು ಎಲೆಯಲ್ಲಿ ಅನ್ನ ಹಾಕಿದರೆ ಅದಕ್ಕೆ ನಮ್ಮ ಕೈಯಲ್ಲಿ ಕೈ ಇಟ್ಟು ತಾನೇ ಕೈ ಹಾಕಿ ಈ ಕೈ ಹಾಕಿಸಿ ಅನ್ನವನ್ನು ತೆಗೆಸಿ ಬಾಯಲ್ಲಿ ಹಾಕಿ ಆ ಬಾಯಿಯಲ್ಲಿ ತನ್ನ ಈ ಮುಖದಲ್ಲಿ ತನ್ನ ಮುಖ ಇಟ್ಟು ಆ ಬಾಯಿಯಲ್ಲಿ ಬಾಯಿ ಇಟ್ಟು ಅದನ್ನ ಅಗದು ತಾನೇ ನುಂಗಿ ಕೊನೆಗೆ ಜೀವನಿಗೆ ತೃಪ್ತಿ ಕೊಡುತ್ತಾನೆ. ಈಗ ಹೇಳಿ, ಗಣಪತಯೇ ಸ್ವಾಹ ಬ್ರಹ್ಮಣೇ ಸ್ವಾಹ ಅಂತ ಏನು ಆಹುತಿಯನ್ನ ಕೊಟ್ಟರು, ಏನು ನೈವೇದ್ಯ ಕೊಟ್ಟರು ಕೂಡ ಗಣಪತಿಯ ಬಾಯಿಗಾದರೂ ಬ್ರಹ್ಮದೇವರ ಬಾಯಿಗಾದರೂ ಕೊಡಬೇಕಾದರೆ ಆ ಶರೀರದಲ್ಲಿ ನಿಂತಿರುವ ಆ ಜೀವರಾಶಿ ಏನಿದ್ದಾರೆ, ಗಣಪತಿ ಎಂಬ ಜೀವ, ಬ್ರಹ್ಮದೇವರೆಂಬ ಜೀವ, ಅವರಿಬ್ಬರೂ ಕೂಡ ಹೇಗಿರ್ತಾರೆ? ಬಹಳ ಸೂಕ್ಷ್ಮ ರೂಪದಿಂದಿರ್ತಾರೆ. ಅವರಿಗೆ ಕೊಟ್ಟ ಈ ಆಹುತಿ ಸೇರಬೇಕಾದರೆ ಅವರವರ ಆಕಾರದಲ್ಲಿದ್ದ ಭಗವಂತನೇ ತಾನೇ ಸ್ವೀಕಾರ ಮಾಡಿ ಅವರಿಗೆ ತೃಪ್ತಿ ಕೊಡಬೇಕಷ್ಟೇ ಹೊರತು ಬೇರೆ ಗತಿ ಏನಿದೆ? ಬ್ರಹ್ಮದೇವರು ಮೊದಲುಕೊಂಡು ನಮ್ಮ ಪರ್ಯಂತ ಎಲ್ಲರೂ ಅಷ್ಟೆ. ಅಂಥ ಕಾಲಕ್ಕೆ ಏನೇ ಕೊಟ್ಟರೂ ಕೂಡ ದೇವರಿಗೆ ಸೇರಬೇಕು. ಅದಕ್ಕೆ ಪಾದಪಗಳ ಅಡಿಗೆರೆಯೇ. ಅದಕ್ಕೆ ಪಾದಪಗಳು ಅಂದ್ರೆ ವೃಕ್ಷಗಳು. ಈ ಪ್ರತಿಯೊಂದು ಬ್ರಹ್ಮ ದೇವರು ಮೊದಲುಕೊಂಡು ಪ್ರತಿಯೊಂದು ಜೀವರಾಶಿಯ ಶರೀರವು ಪಾದಪ ಅಂದ್ರೆ ವೃಕ್ಷ ಅಂದ್ರೆ ಅದನ್ನೇ ಊರ್ಧ್ವ ಮೂಲ ಮತಃಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಅಂತ ಹೇಳ್ತಾರೆ. ಈ ಶರೀರವನ್ನು ಅಶ್ವತ್ಥವಾಗಿ ಅಶ್ವತ್ಥ ವೃಕ್ಷಕ್ಕೆ ಸಮಾನವಾಗಿ ನೋಡುತ್ತಾರಲ್ಲಿ. ಅಂದರೆ ವಿಶೇಷವಾಗಿರತಕ್ಕಂಥ ಭಗವಂತನ ಸನ್ನಿಧಾನ ಇರತಕ್ಕಂಥ ವೃಕ್ಷ ಈ ದೇಹದ ವೃಕ್ಷ. ಇಲ್ಲಿರತಕ್ಕಂಥ ಎರಡು ಹಕ್ಕಿಗಳೇ ಜೀವ ದೇವ ಅಂತ ಈ ದ್ವಾಸುಪರ್ಣ ಶ್ರುತಿ ಹೇಳುತ್ತಾರೆ. ಹಾಗಾದರೆ ಈ ಶರೀರದ ಒಳಗಿರತಕ್ಕಂಥ ಭಗವಂತ ಈ ಪಾದಪಗಳ ಅಡಿ ಅಂದರೆ ಬುಡ, ಅವನೇ ಭಗವಂತ. ಈ ಗಿಡಕ್ಕೆ ನೀರು ಟೊಂಗಗಳಿಗೆ ಯಾರು ಹಾಕಲ್ಲ, ಬುಡಕ್ಕೆ ಹಾಕಿದರೆ ಆ ಬುಡದ ಹಾಕಿದ ನೀರು ಬೇರುಗಳ ಮೂಲಕ ಚೆನ್ನಾಗಿ ಹೋಗಿ ಟೊಂಗೆಗಳಿಗೂ ಸೇರಿ ಆ ಕೊಂಬೆಗಳು ಚೆನ್ನಾಗಿ ಉಬ್ಬಿ ಅದರಲ್ಲಿ ಪುಷ್ಪ ಫಲ ಎಲ್ಲ ಕೊಟ್ಟು ಪುಷ್ಪ ಬಿಡುತ್ತೆ, ಒಳ್ಳೆ ಸ್ವಾದ ಒಳ್ಳೆ ರುಚಿಕರವಾದ ಫಲವೂ ಬರುತ್ತೆ. ಆ ರೀತಿಯಲ್ಲಿ ಭಗವಂತ ಎಲ್ಲರ ಪೂಜೆ ನಾವು ಮಾಡಿದರೂ ಕೂಡ ಆ ಆರಾಧೆಯನ್ನ ತಾನೇ ತಗೊಂಡು ಯಾರಿಗೂ ಗೊತ್ತಿಲ್ಲದೆ, ದೇವರು ತಗೊಳ್ತಾ ಇದ್ದಾರೆ ಯಾರಿಗೂ ಗೊತ್ತಿಲ್ಲ, ಆ ರೀತಿಯಲ್ಲಿ ತಾನೇ ತಗೊಂಡು ಬ್ರಹ್ಮ ಭವಾದಿಗಳ ನಾಮದಲ್ಲಿ ಫಲವಿತ್ತು ಆಧರಿಸುವನು. ಯದ್ಯಪಿ ಅವನಿಗೆ ಕೊಡಲಿಲ್ಲ ಯಾರು, ವರಮಹಾಲಕ್ಷ್ಮಿ ಪೂಜೆ ಅಂತ ಮಾಡುತ್ತಾರೆ, ಲಕ್ಷ್ಮೀ ದೇವಿಗೆ ಅಂತ ಕೊಡುತ್ತಾರೆ. ಅಲ್ಲಿ ದೇವರಿದ್ದಾರೆ, ಲಕ್ಷ್ಮೀದೇವಿ ಆಕಾರದಲ್ಲಿ, ಆತನಿಗಿದು ಪೂಜೆ ಅಂತ ಯಾರ ತಲೆಗೆ ಬರ್ತಾ ಇದ್ರಿ? ಯಾರಿಗೂ ಇಲ್ಲ. ವರಮಹಾಲಕ್ಷ್ಮಿ ಅಂದ್ರೆ ಲಕ್ಷ್ಮೀದೇವಿ ಲಕ್ಷ್ಮೀದೇವಿ ಲಕ್ಷ್ಮೀದೇವಿ, 24 ಗಂಟೆ ಆಕೆ ಸುತ್ತು ಬಿದ್ದಿರ್ತೀವಿ ಅಷ್ಟೇ ಹೊರತು ಆಕೆ ಒಳಗೆ ಆಕೆ ಆಕಾರದಲ್ಲಿ ಸದಾ ನಿಂತಿರುವ ಭಗವಂತನನ್ನ ನೆನೆದ ಪಾಪಕ್ಕೂ ಹೋಗಲ್ಲ. ಆ ರೀತಿಯಲ್ಲಿ ಲಕ್ಷ್ಮೀದೇವಿ ನೋಡುತ್ತಾಳೆ, ಯಾವಾಗಲೂ ನನ್ನ ಸುತ್ತೆ ಬಿದ್ದಿರ್ತೀರಾ, ದುಡ್ಡು ಕೊಡ್ತೀನಿ ದುಗ್ಗಾಣಿ ಕೊಡ್ತೀನಿ ಅಂತ. ನನ್ನನ್ನೇ ಉದ್ಧಾರ ಮಾಡುವ ಸ್ವಾಮಿಯನ್ನ ಒಂದು ಸಲ ನೆನೆಯಲಲ್ವಾ, ನನ್ನೊಳಗೆ ಇದ್ದಾನೆ, ನನ್ನ ಉಸಿರಾಟವೂ ಅವನಿಂದಲೇ ಆಗುತ್ತೆ. ಅವನನ್ನ ನೆನೆಯದಿದ್ದರೆ, ನನ್ನೊಳಗಿದ್ದ ಅವನನ್ನು ನೆನೆಯದಿದ್ದರೆ ನಿಮ್ಮ ಪೂಜಾ ನಿರರ್ಥಕ ಆಗುತ್ತಯ್ಯ, ಅವನನ್ನ ನೆನೆಯಿರಿ ಅಂತ ತಾಯಿ ಹೇಳುತ್ತಾಳೆ. ಆ ರೀತಿಯಲ್ಲಿ ನಾವು ಏನೇ ಒಂದು ಪೂಜಾದಿಗಳು, ಅದು ದೇವರದ್ದೇ, ವಿಶೇಷವಾದ ದೇವತೆಗಳದ್ದೇ ಆಗಲಿ, ಲಕ್ಷ್ಮೀದೇವಿದೇ ಆಗಲಿ, ಅಥವಾ ಇನ್ನ ಯಾವ ಜೀವರಾಶಿಯದ್ದೇ ಆಗಲಿ, ನಾವು ಗೌರವ ಕೊಟ್ಟವರಿಗೆ ಆದರ ಮಾಡದಾದರೆ ಅಲ್ಲಿ ಒಳಗಿರತಕ್ಕಂತಹ ಭಗವಂತನೇ ಸ್ವೀಕಾರ ಮಾಡುತ್ತಾ ಇದ್ದಾನೆ ಎಂಬ ಎಚ್ಚರಪೂರ್ವಕವಾಗಿ ಕೊಟ್ಟರೆ ವಿಶೇಷ ಫಲ. ಕೊಡದಿದ್ದರೂ ದೇವರೇ ಸ್ವೀಕಾರ ಮಾಡಿ ಅವರ ಹೆಸರಲ್ಲಿ, ಇವಾಗ ಯಾರದ್ದು ದೇವರ ಪೂಜೆ ಮಾಡಿದ್ರು, ಗಣಪತಿ ಪೂಜೆ ಮಾಡಿದ್ರು, ಗಣೇಶ ದೇವರು ಬಂದ್ರು, ಕನಸಿನಲ್ಲಿ ಒಳ್ಳೆ ಫಲ ಕೊಟ್ಟರು, ಪೂಜೆ ಮಾಡಿದ್ರು ಸೇರಿತು ಅಂತ. ಕೊಟ್ಟದ್ದು ಯಾರು ಅಂದರೆ ಗಣೇಶ ದೇವರ ಹೆಸರಿಟ್ಟುಕೊಂಡು ಬಂದಿರತಕ್ಕಂತಹ ಗಣೇಶ ನಾಮಕ ಭಗವಂತನೇ ಅಲ್ಲಿ ಫಲ ಕೊಟ್ಟದ್ದು. ಆ ರೀತಿಯಲ್ಲಿ ಗಣೇಶ ದೇವರೊಳಗೆ ನಾವು ಮಾಡಿದ ಪೂಜೆಯನ್ನು ಸ್ವೀಕಾರ ಮಾಡಿ ಅವರಿಗೆ ತಲುಪಿಸಿ ಆ ಫಲವನ್ನ ನಮಗೆ ತಲುಪಿಸುವಂತಹ ಜವಾಬ್ದಾರಿ ನಮ್ಮ ಸ್ವಾಮಿ ಗಣೇಶ ನಾಮಕ ಸ್ವಾಮಿ ಸ್ವೀಕಾರ ಮಾಡುತ್ತಾನೆ. ಅದಕ್ಕೆ ರಾಯರತ್ರು ಕೂಡ ನಾವು ನಮಸ್ಕಾರ ಮಾಡಬೇಕಾದ ರೀತಿ, ಚಿಂತನೆ ಮಾಡಬೇಕಾದ ರೀತಿ ಗೋಪಾಲದಾಸರು ತಿಳಿಸಿಕೊಡುತ್ತಾರೆ. ರಾಘವೇಂದ್ರರೆಂಬ ರೂಪವೇ ತಾನಾಗಿ ರಾಘವೇಂದ್ರರೆಂಬ ನಾಮ ವಿಧಿಸಿಕೊಂಡು ರಾಘವೇಂದ್ರರಿನ್ನು ಮಾಡಿದಂಥ ಪುಣ್ಯ ಭೋಗವರಿತು ತನ್ನ ಭಾಗವತರಿ ಜೀವ ರಾಘವೇಂದ್ರ ರೂಪಿ ಗೋಪಾಲ ವಿಠಲ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಎಲ್ಲಾ ಕಡೆ ತಾನೇ ಮಾಡುತ್ತಾ ಇದ್ದಾನೆ. ಆದರೆ ಆ ಚಿಂತನೆ ನಮ್ಮ ತರಗ ಬರ್ತಾ ಇದೆಯಾ? ಪ್ರವಚನ ಕೇಳಿದ್ರು ಪಾಠ ಕೇಳಿದ್ರು ಅಲ್ಲಿಗಲ್ಲಿಗೆ ಮರೆತು ಹೋಗ್ತಾ ಇದೀವಿ. ಮತ್ತು ಮಾಡೋ ಕಾಲಕ್ಕೆ ರಾಯರು ಅಂದ್ರೆ ರಾಯರಿಗೆ ನಮಸ್ಕಾರ, ಪ್ರಾಣದೇವರು ಅಂದ್ರೆ ಪ್ರಾಣದೇವರಿಗೆ ನಮಸ್ಕಾರ. ಒಳಗೆ ದೇವರನ್ನ ಗಮನಿಸಿ ಅಯ್ಯೋ ದೇವರಿದ್ದಾರಯ್ಯ, ಮೊದಲು ದೇವರಿಗೆ ನಮಸ್ಕಾರ, ನಂತರ ಪ್ರಾಣದೇವರಿಗೆ, ಪ್ರಾಣದೇವರೊಳಗೆ ದೇವರು, ಆ ದೇವರ ನಂತರ ಪ್ರಾಣದೇವರಿಗೆ ಅಂತ ಇಷ್ಟು ಅನುಸಂಧಾನ ಯಾರಿಗೆ ಬರ್ತಾ ಇದೆ ಹೇಳಿ ಆ ಬಂದವರಿಗೆ ಸಾಷ್ಟಾಂಗ ನಮಸ್ಕಾರ. ಅದರಿಂದ ಇದು ನಾವು ಮಾಡಬೇಕಾದ ಕ್ರಮ. ಸ್ವಾಮಿ ಹೀಗೆ ಮಾಡುತ್ತಾ ಇದ್ದಾನೆ. ಇಷ್ಟು ಮಾಡುತ್ತಾ ಇದ್ರು ಕೂಡ ನೋಡಿ, ನಾವಾದರೆ ಏನಾದರೂ ಒಂದು ಚೂರು ಯಾರಿಗಾದ್ರೂ ಉಪಕಾರ ಮಾಡಿದರೆ ಅದನ್ನು ಓ ಇಡೀ ಊರೆಲ್ಲ ಗೊತ್ತಾಗುವಂತೆ ಅದನ್ನೆಲ್ಲ ಪ್ರಚಾರ ಮಾಡಿ ಪಾಂಪ್ಲೆಟ್ಸ್ ಹಾಕಿ ಎಲ್ಲರೂ ಹೊಗಳುವಂತೆ ನಾವು ನೋಡಿ ನೋಡಿ ಆನಂದ ಪಡ್ತೀವಲ್ಲ. ಈ ಸ್ವಾಮಿ ಇಷ್ಟು ಮಾಡುತ್ತಾನೆ, ಯಾರೊಬ್ಬರಿಗೂ ಗೊತ್ತಿಲ್ಲದಂತೆ ಸೈಲೆಂಟಾಗಿ ಮಾಡುತ್ತಾ ಹೋಗ್ತಾನೆ. ಅವನು ಯಾರು ಹೊಗಳಿದ್ರೂ ಏನು ಹಿಡಿಸಿಕೊಳ್ಳಲ್ಲ, ಯಾರು ತೆಗಳಿದ್ರೂ ಹಿಡಿಸಿಕೊಳ್ಳಲ್ಲ, ಎಲ್ಲರಲ್ಲೂ ನಿಂತು ಎಲ್ಲರಿಗೂ ಕೊಡತಾ ಹೋಗ್ತಾನೆ. ಇದೆಂಥ ಒಳ್ಳೆ ವ್ಯಕ್ತಿ ಅಯ್ಯ. ಅದಕ್ಕೆ ಭಗವಂತನ ವಿಶೇಷ ಕರುಣಾಪೂರ್ಣವಾದ ವ್ಯಾಪ್ತಿಯನ್ನು ತಿಳಿಸಿಕೊಡುತ್ತಾರೆ. ಎಲ್ಲಾ ಕಡೆ ಅವನೇ ಇದ್ದಾನೆ. ಹಾಗಾದರೆ ನಮ್ಮ ಸಾಧನೆ ಅದು ಒಳ್ಳೆ ಉನ್ನತ ಮಟ್ಟದ ಸಾಧನೆ ಆಗಬೇಕಾದರೆ ಹೇಗೆ ಮಾಡಬೇಕು ಅಂದರೆ, ನಾವು ದೇವರ ಪೂಜಾ ಮಾಡಿದಾಗಲೂ ಅಥವಾ ಬ್ರಾಹ್ಮಣ ಪೂಜಾ ಮಾಡಿದಾಗಲೂ ಯಾವ ವ್ರತಗಳು ಮಾಡಿದ್ರು ಯಾವ ದೇವತೆಗಳ ಆರಾಧನೆ ಮಾಡಿದ್ರು ಒಳಗೆ ಸ್ವಾಮಿ ಇದ್ದಾನೆ ಅವರಲ್ಲಿ. ಅವರ ದೇವರಿಲ್ಲದಿದ್ದರೆ ಅವರ ಶರೀರ ಕೈಕಾಲು ಯಾವುದು ಕದಲಿಕ್ಕೆ ಸಾಧ್ಯ ಇಲ್ಲ, ಉಸಿರಾಟವೂ ಆಡಲ್ಲ. ದೇವನೇ ದಯದಿಂದ ಅವರಲ್ಲಿ ನಿಂತು ನಾನು ಮುಂದೆ ನಾವು ಮಾಡಿದ ಪೂಜೆಯನ್ನು ಸ್ವೀಕಾರ ಮಾಡಿ ಅವರಿಗೆ ತಲುಪಿಸಿ ಆ ಫಲವನ್ನು ನಮಗೆ ತಲುಪಿಸುವವ ಈ ಸ್ವಾಮಿಯೇ ಅಂತೂ ತಿಳಿದು ಆಯಾ ದೇವತೆಗಳಲ್ಲಿ ಆಯಾ ಮನುಷ್ಯರಲ್ಲಿ ಆಯಾ ಆಕಾರದಿಂದ ಆಯಾ ಹೆಸರಿಟ್ಟುಕೊಂಡ ಆಯಾ ಭಗವದ್ ರೂಪವನ್ನ ಅವಾಗವಾಗ ನೆನೆದು ಅವನ ಪೂಜೆ ಜೊತೆಗೆ ದೊಡ್ಡವರ ಪೂಜಾ ಅಂತ ನಾವು ಮಾಡಬೇಕು. ಅದನ್ನೇ ಇಲ್ಲಿ ವಿಶೇಷವಾಗಿ ತಿಳಿಸಿಕೊಡುತ್ತಾ ಇದ್ದಾರೆ. ಇದು ನಮಗೆ ಕೇಳೋ ಕಾಲಕ್ಕೆ ತುಂಬಾ ಚೆನ್ನಾಗಿರುತ್ತೆ, ಮಾಡೋ ಕಾಲಕ್ಕೆ ಮಾತ್ರ ಅನುಷ್ಠಾನಕ್ಕೆ ಬರಲ್ಲ. ಆ ದೌರ್ಭಾಗ್ಯವನ್ನ ಬಿಡಿಸಬೇಕಾದರೆ ಭಗವಂತ ಅವನೇ ಸಮರ್ಥ, ಅವನ ಪಾದ ಕೆರಗಬೇಕು ಎಂಬುದನ್ನ ತಿಳಿಸಿಕೊಡುತ್ತಾ ಇದ್ದಾರೆ. ನಂತರ ಇಲ್ಲಿ ದಾಸರಾಯರು ದೃಷ್ಟಿ ತೋರಿದ್ದು ದೇಹ ಶರೀರವೆಂಬ ವೃಕ್ಷ ಅದರಲ್ಲಿ ಪರಮಾತ್ಮನೇ ಮೂಲ, ತತ್ವೇಶರೆಂಬ ವಿಶೇಷವಾದ ಕೊಂಬೆಗಳು, ಜೀವರ ಕರ್ಮವೆಂಬ ಉದಕ ಅದರಿಂದ ಬಂದಿರತಕ್ಕಂತಹ ಸುಖ ದುಃಖ, ಇದೇ ವಿಶೇಷವಾಗಿರತಕ್ಕಂತಹ ವಿಶ್ಲೇಷಣೆಯನ್ನು ಮಾಡತಾ ಇದ್ದಾರೆ. ಇನ್ನ ಮುಂದೆ ಹೇಳುತ್ತಾರೆ, ಶ್ರುತಿತತಿಗಳಿಗೆ ಗೋಚರಿಸದ ಅಪ್ರತಿಮ ಜಾನಂದಾತ್ಮನಚ್ಯುತ ವಿತತ ವಿಶ್ವಾಧಾರ ವಿದ್ಯಾಧೀಶ ವಿಧಿಜನಕ ಪ್ರತಿ ದಿವಸ ಚೇತನರೊಳಗೆ ಪ್ರಾಕೃತ ಪುರುಷನಂದದಲ್ಲಿ ಸಂಚರಿಸುತ ನಿಯಮ್ಯ ನಿಯಾಮಕನು ತಾನಾಗಿ ಸಂತೈಪ. ಶ್ರುತಿ ತತಿಗಳಿಗೆ ಗೋಚರಿಸದ ವೇದ ರಾಶಿ, ವೇದ ರಾಶಿ ಅಂದ್ರೆ ವೇದಾಭಿಮಾನಿ ದೇವತೆಗಳಿದ್ದಾರೆ ಅವರಿಗೆ ಎಂದು ಪೂರ್ಣವಾಗಿ ಗೋಚರ ಆಗೋದೇ ಇಲ್ಲ. ಇದಕ್ಕೆ ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಅಂತ ದೇವರನ್ನ ಹೇಳಲಿಕ್ಕೆ ಮನಸ್ಸು ಸಾಧ್ಯ ಇಲ್ಲ, ವಾಕ್ಕು ಹೇಳಲಿಕ್ಕಾಗಲ್ಲ, ದೇವರ ಕುರಿತು ಪೂರ್ತಿಯಾಗಿ ಹೇಳಲಿಕ್ಕಾಗಲ್ಲ, ಮನಸ್ಸು ಪೂರ್ತಿಯಾಗಿ ಹೇಳಲಿಕ್ಕಾಗಲ್ಲ. ದೇವರ ಕುರಿತು ಬಿಡಿ, ಮಾಮೂಲಾಗಿ ಯಾವುದು ಕುರಿತು ಹೇಳಲಿಕ್ಕೂ ಆಗೋಲ್ಲ. ನೋಡಿ, ನಮ್ಮ ಮುಂದೆ ಸಕ್ಕರೆ ಇಟ್ಟರು, ಬಾಯಲ್ಲಿ ಹಾಕೊಂಡು ಹೇಗಿದೆ ಅಂತ ಕೇಳಿದ್ರು ಸಿಹಿ ಅಂತ ಹೇಳ್ತೇವೆ. ಜೇನಿಟ್ರು ಅದನ್ನು ಬಾಯಲ್ಲಿ ಹಾಕೊಂಡ್ರೆ ಹೇಗಿದೆ ಸಿಹಿ. ಬಾಳೆಹಣ್ಣಿಟ್ರು ಸಿಹಿ, ಇನ್ಯಾವ ಹಣ್ಣಿಟ್ರು ಸಿಹಿ, ಎಲ್ಲ ಸಿಹಿ 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 ಅಂತಾನೆ ಹೇಳ್ತಾ ಹೋದವು. ಆದರೆ ಆ ಸಿಹಿ ಎಲ್ಲ ಒಂದೇನಾ ಬೇರೆಯಾ ಅಂದ್ರೆ ಬೇರೆ ಬೇರೆ ಅಂತಾನೆ ಹೇಳ್ತೀವಿ. ಆ ಬೇರೆ ಬೇರೆಯಾದ ಸಿಹಿಯನ್ನ ನೀವು ಬಾಯಿಂದ ವರ್ಣನೆ ಮಾಡ್ಲಿಕ್ಕಾಗುತ್ತಾ ಅಂದ್ರೆ ಅಪ್ಪನಾಣೆ ಆಗಲ್ಲ. ಯಾಕೆ ಅಂದ್ರೆ ಸಿಹಿ ಅಂತ ನಮ್ಮ ಮಾತು ಆ ಸಿಹಿ ಅಂತ ಹೇಳಲಿಕ್ಕಾಗತ್ತಷ್ಟೇ ಹೊರತು ಆ ಒಳಗಿರುವ ಸಿಹಿ ಎಂಥದ್ದು ಬೇರೆ ಬೇರೆ ಸಿಹಿ ಎಂಥದ್ದು ಅಂತ ಹೇಳಲಿಕ್ಕೆ ಮಾತೇ ಬರಲ್ಲ, ಮಾತಲ್ಲಿ ಇಲ್ಲ. ಅದು ಮಾತಿಗೆ ಎಟಕಲ್ಲ, ಈಸಿ ಇದೇ ಎಟಕಲ್ಲ ಅಂದ್ರೆ ನಮ್ಮ ಸ್ವಾಮಿ ಪೂರ್ಣವಾಗಿ ಮಾತಿಗೆ ಎಟಕ್ತಾನ? ಈ ಸಿಹಿ ಎಟಕ್ತಾ ಇದೆ ನಮ್ಮ ಮಾತಿಗೆ, ಎಷ್ಟು ಸಿಹಿ ಎಂಬುವರೆಗೆ ಎಟಕ್ತಾ ಇದೆ. ಇನ್ನ ಒಳಗೆ ಅಂದರೆ ಬೇರೆ ಬೇರೆಯಾದ ಸಿಹಿ ಎಂಬುದು ಅಷ್ಟುವರೆಗೆ ಎಟಕತ್ತೆ, ಇನ್ನೆಷ್ಟುವರೆಗೆ ಅಂದ್ರೆ ಆ ಸಿಹಿಯ ಸ್ವರೂಪ ಏನು ಬೇರೆ ಅಂದ್ರೆ ಹೇಗೆ ಹೇಳ್ತೀರಾ ಅಂದ್ರೆ ಬಾಯಿಂದ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಬಾಯಲ್ಲಿ ಹಾಕೋಬೇಕಷ್ಟೇ ಹೊರತು ಬಾಯಿಂದ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಈ ಒಂದು ಸಿಹಿಯನ್ನು ಕುರಿತೇ ಹೇಳಲಿಕ್ಕೆ ನಮ್ಮ ಮಾತಿಗೆ ಸಾಧ್ಯ ಆಗಲ್ಲ, ಪೂರ್ಣವಾಗಿ ಹೇಳಲಿಕ್ಕೆ ಆಗಿಲ್ಲ ಅಂದ್ರೆ ಅದು ಅನುಭವಕ್ಕೆ ಗೋಚರ ಅಂತ ಹೇಳಿದರೆ ಆ ಭಗವಂತ ನಮ್ಮ ಮಾತಿಗೆ ಪೂರ್ಣವಾಗಿ ಎಟಕ್ತಾನಾ? ಸದ್ದೇ ಇಲ್ಲ. ವೇದ ರಾಶಿಗಳೆಲ್ಲ ದೇವರ ಕುರಿತು ಹೇಳಲಿಕ್ಕೆ ಪೂರ್ಣ ಶಕ್ತಿಯಿಂದ ಪೂರ್ಣ ಕಾಲ ಸದಾಕಾಲ ಪ್ರಯತ್ನ ಪಟ್ಟರು ಕೂಡ ಸೋತು ಸುಣ್ಣಾಗಿ ಬಿಡ್ತಾ ಇವೆ. ದೇವರ ಗುಣ ದೇವರ ರೂಪ ಅನಂತವಾಗಿದ್ದರೆ ಅದರಲ್ಲಿ ಚೂರು ಮಾತ್ರ ಹೇಳಲಿಕ್ಕಾಗ್ತಾ ಇದೆ. ಆ ಹೇಳಿದ್ದೆ ನಮ್ಮ ತಲೆಗೆಟಕ್ತಾ ಇಲ್ಲ. ಅದನ್ನು ಹೇಳ್ತಾರೆ ಶ್ರುತಿ ತತಿಗಳಿಗೆ ಗೋಚರಿಸದ. ಇಲ್ಲಿ ಹೇಳ್ತಾರೆ ವೇದಗಳಿಗೆ ಅಗೋಚರ ಇವ ಅಂತ ಹೇಳಿದರೆ ಕೆಲವರು ಅಪಾರ್ಥ ಮಾಡಿಕೊಂಡ್ರು. ಅಂದ್ರೆ ಅವನು ವಾಕ್ಯಗೆ ಗೋಚರಣೆ ಅಲ್ಲ ಅಂತ ಹೇಳಿ, ಅಂದ್ರೆ ಮಾತಿನಿಂದ ಹೇಳಲಿಕ್ಕೆ ಆಗಲ್ಲ ಅಂತ. ಅದು ತಪ್ಪು ಅಂದ್ರೆ ಆಚಾರ್ಯರು, ಮಾತಿನಿಂದ ಎಷ್ಟು ಹೇಳಲಿಕ್ಕಾಗುತ್ತೋ ಅಷ್ಟೇ ಹೇಳಲಿಕ್ಕಾಗುತ್ತೆ, ಪೂರ್ಣ ಹೇಳಲಿಕ್ಕಾಗಲ್ಲ ಅಂತ ಹೇಳಿದ್ರೆ ಅಷ್ಟೇ. ಅದಕ್ಕೆ ಶ್ರುತಿ ತತಿಗಳಿಗೆ ಪೂರ್ಣವಾಗಿ ಗೋಚರಿಸದ ಅಪ್ರತಿಮ ಹೇಳುತ್ತಾರೆ. ಅಸದೃಶವಾದ ಆತನಿಗೆ ಹೋಲಿಕೆ ಕೊಡಲಿಕ್ಕೆ ಇನ್ಯಾವುದು ಸಾಕಾಗಲ್ಲ. ಅದಕ್ಕೆ ವೇದವ್ಯಾಸರ ದರ್ಶನಕ್ಕೆ ಮಧ್ವರಾಯರು ಹೋದಾಗ ಬದರಿಕಾಶ್ರಮದಲ್ಲಿ ಅವರ ಎರಡು ಪಾದಗಳನ್ನು ನೋಡಿದರು. ಎರಡೂ ಪಾದಗಳು ಸುಂದರವಾಗಿತ್ತು. ಒಂದು ಪಾದ ನೋಡಿದರು, ಇದು ಹೇಗಿದೆ ಅಂತ ಅವನು ಕವಿತಾದೃಷ್ಟಿಯಿಂದ ನೋಡ್ಲಿಕ್ಕೆ ಹೋದಾಗ ಜಗತ್ತಿನಲ್ಲಿ ಹೋಲಿಕೆ ಕೊಡ್ಲಿಕ್ಕೆ ಹೋದರು. ಇದು ಹೇಗಿದೆ ಅಂತ ಹೇಳೋಣ ಅಂತ ಹೇಳಿದ್ರೆ ಯಾವ ವಸ್ತುವು ಯಾವುದು ಕೂಡ ಅವರ ಪಾದಕ್ಕೆ ಸಮಾನವಾಗಿಲ್ಲ. ಅದಕ್ಕೆ ನೋಡಿದ್ರು ಒಳ್ಳೆ ಕೆಲಸ ಯಾವುದು ಅಂದ್ರೆ ಬಲಪಾದಕ್ಕೆ ಎಡಪಾದ ಸಮಾನ, ಸಮಾನ ಎಡಪಾದಕ್ಕೆ ಬಲಪಾದ ಸಮಾನ ಅಂತ ಹೇಳಿಬಿಟ್ರೆ ಅಷ್ಟೇ. ಯಾಕೆಂದ್ರೆ ಇದಕ್ಕೆ ಸದೃಶವಾದಂತಹ ಬೇರೆ ವಸ್ತು ಯಾವುದು ಇಲ್ಲ. ಆದ್ದರಿಂದ ಅದು ರಿಯಲ್ ಫ್ಯಾಕ್ಟ್ ಅದು. ಆದ್ದರಿಂದ ಅದು ಹೇಳ್ತಾ ಇದ್ದಾರೆ ಈತ ಅಪ್ರತಿಮ, ಈತನ ಜ್ಞಾನ ಯಾರಿಗೂ ಹೋಲಿಸಲಿಕ್ಕೆ, ಅಂದ್ರೆ ಈತನ ಜ್ಞಾನಕ್ಕೆ ಯಾರನ್ನು ಹೋಲಿಸಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಅದಕ್ಕೆ ಸಮಾನವಾದ ಯಾವುದೂ ಇಲ್ಲ. ಈತನ ಶಕ್ತಿಗೆ ಸಮಾನವಾದ ಯಾವುದೂ ಇಲ್ಲ. ಶಕ್ತಿಯೇ ಇಲ್ಲ ಜಗತ್ತಿನಲ್ಲಿ, ಇವನೊಬ್ಬನೇ ಶಕ್ತಿ. ಅದನ್ನೇ ಹೇಳುತ್ತಾರೆ ಬ್ರಹ್ಮಾದಯ ಸ್ವರಗಣಾಹ ಮುನಯೋಥ ಸಿದ್ಧಾಹ ಸತ್ವೈಕತಾನಮತಯ ವಚಸಾಂಪ್ರವಾಯಹೈಹಿ ಅಂತ ಪ್ರಹ್ಲಾದರಾಜರ ಸ್ತೋತ್ರ ಹೇಳ್ತಾರೆ. ಈ ಬ್ರಹ್ಮಾದಿ ದೇವತೆಗಳೆಲ್ಲ ಎಂಥ ಅವರ ಬುದ್ಧಿ ಏನದು ಅಂದ್ರೆ ಸತ್ವೈಕತಾನಮತಿಗಳಂತೆ. ಸತ್ವೈಕತಾನಮತಿ ಅಂದ್ರೆ ಏನದು ಅಂದ್ರೆ ಈ ಜಗತ್ತಿನಲ್ಲಿ ತಾಕತ್ತು ಅಂತ ಇದ್ದರೆ, ಯಾರಾದರೂ ಯಾರ ಶರೀರ ಆದರೂ ಅಲುಗಾಡಿದರೆ, ಎಲ್ಲಾದರೂ ಮಾತು ಬಂದರೆ, ಏನಾದರೂ ಕದಲಿದರೆ, ಅಲ್ಲಿ ಶಕ್ತಿ ಇದ್ದರೆ ಅದು ದೇವರದ್ದೇ. ಅದು ಬಿಟ್ಟರೆ ಅವನು ಬಿಟ್ಟರೆ ಬೇರೊಬ್ಬರ ಶಕ್ತಿ ಎಂಬುದು ಜಗತ್ತಿನಲ್ಲಿ ಇಲ್ಲವೇ ಇಲ್ಲ. ಅಲ್ಲ ರೀ, ಹಾಗಾದ್ರೆ ಯಾರೂ ಏನಿಲ್ಲ ಅಂದ್ರೆ ಎಲ್ಲರೂ ಇದ್ದಾರೆ, ಆದರೆ ಯಾರಿಗೂ ಸ್ವಾತಂತ್ರ್ಯ ಚೂರು ಇಲ್ಲ. ಅಂದ್ರೆ ಅವರವರ ಕೆಲಸ ಮಾಡಿಸಿಕೊಳ್ಳುವ ಅಥವಾ ಶ್ವಾಸ ಆದರೂ ಬಿಡುವಂತಹ ಸ್ವಾತಂತ್ರ್ಯ ಯಾರಿಗೂ ಇಲ್ಲ ಅಂದ್ರು. ಅದನ್ನ ಹೇಳ್ತಾರೆ ಸ್ವತಂತ್ರ ತಾನಾಗಿ ಓರ್ವನಾದರೂ ಶ್ವಾಸ ಬಿಡುವ ಸೇರಿಕೊಂಬ ಗರ್ವಿಗಳಿಲ್ಲವೋ ಈ ಪೃಥ್ವಿ ಮಧ್ಯ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಅದ್ಭುತವಾದಂತಹ ತಾಕತ್ತ ಸ್ವಾಮಿದು. ಆತನ ಶಕ್ತಿ ಅಂತಾತು, ಆತನ ಬಲ ಅಂತಾತು, ಜ್ಞಾನ ಅಂತಾತು, ವೀರ್ಯ ಅಂತಾತು, ಆತನ ತೇಜಸ್ ಅಂತಾತು, ಆತನೇ ಅಂಥವ, ಆತನಿಗೆ ಸಮಾನವಾದವರು ಯಾರೂ ಇಲ್ಲ. ಅದಕ್ಕೆ ಅಪ್ರತಿಮ. ಇನ್ನ ಅಜ ಅಂದ್ರು ಜನನರಹಿತ, ಈತನಿಗೆ ಹುಟ್ಟೇ ಇಲ್ಲ. ಆದರೆ ನೋಡಿ ನಾವು ಎಷ್ಟು ಕೋಟಿ ಜನ್ಮಗಳು ಪಡೆದವೋ, ಆ ಕೋಟಿ ಜನ್ಮಗಳು ಪಡೆದಾಗ ಪ್ರತಿಯೊಂದು ಶರೀರದಲ್ಲೂ ನಮ್ಮ ಜೊತೆಗೇ ಬರ್ತಾ ಇರ್ತಾನೆ. ಹುಟ್ಟಿಲ್ಲದ ಸ್ವಾಮಿ, ನಾವು ಹುಟ್ಟು ಹುಟ್ಟಿ ಬರುವಾಗ ನಮ್ಮ ಜೊತೆಗೇನೆ ಹುಟ್ಟಿ ಬಂದಂತೆ ನಮ್ಮ ಜೊತೆಗೇ ಬರ್ತಾನೆ. ಇವನಿಗೆ ಯಾಕೆ ಕಷ್ಟ? ನಮಗಾದ್ರೆ ತಪ್ಪಿದ್ದಲ್ಲ, ನಮ್ಮ ಪ್ರಾರಬ್ಧ ಕರ್ಮ ಇದೆ, ನಾನಾ ಜನ್ಮಗಳಲ್ಲಿ ಹುಟ್ಟಿ ಬರಬೇಕು. ನಮ್ಮ ಜೊತೆಗೇನೆ ಆಯಾ ಶರೀರಗಳ ಮೂತ್ರದ ಕುಳಿಗಳು, ಕನಕದಾಸರು ಹೇಳ್ತಾರೆ ಮೂತ್ರದ ಕುಳಿಗಳಲ್ಲಿ ರಮಿಸಿ ಮೋದಿಸಿ ಸುತರ ಪಡೆದು ಆ ರೀತಿಯಲ್ಲಿ ಅದರೊಳಗೆ ನಾನು ಬೆಳೆದು ಬಂದೆನಯ್ಯ ಸ್ವಾಮಿ. ಆ ಮೂತ್ರದ ಕೂಪದಲ್ಲೇ ಬೆಳೆದು ಅದರಿಂದ ಹೊರಕ್ಕೆ ಬಂದೆ. ಅದರಲ್ಲಿ ಆ ಮೂತ್ರ ಮಲಮೂತ್ರಗಳು ತುಂಬಿದ ದೊಡ್ಡ ಗಂಟದು ಶರೀರ. ಆ ಶರೀರದಲ್ಲಿ ಮೂತ್ರದ ಕೂಪ, ಆ ಕೂಪದಲ್ಲಿ ಬಿದ್ದಿರೋ ದೌರ್ಭಾಗ್ಯ ನಮಗಿರಲಿ, ಯಾಕೆ ನಮ್ಮ ಕರ್ಮ ಇದೆ ಆದ್ದರಿಂದ. ಆದರೆ ನಮ್ಮ ಜೊತೆಗೆ ಅದರೊಳಗೆ ಕೂಡುವ ಕರ್ಮ ಅವನಿಗೇನು ಬಂತು? ಅದಕ್ಕೆ ಇವನ ಅಜ, ಇವನಿಗೆ ಹುಟ್ಟಿಲ್ಲ, ಆದರೆ ನಮಗಾಗಿ ಕರುಣೆಯಿಂದ ನಮ್ಮ ಜೊತೆಗೆ ಇರ್ತಾನಲ್ಲ, ಎಲ್ಲಿ ಹೋದರೂ ಬಿಡಲ್ಲ. ರೀತಿ ಹೇಳುತ್ತಾರೆ. ನಮಗೆ ಹಂದಿ ಜನ್ಮ ಬಂದು ಆ ಹಂದಿ ಜನ್ಮದಲ್ಲಿ ಎಲ್ಲೋ ಹೊಲಸಿನಲ್ಲಿ ಹೊರಳಾಡ್ತಾ ಇದ್ರೆ ನಮ್ಮ ಜೊತೆಗೆ ಒಳಗಿದ್ದು ಬಾರೋ ನಿನ್ನ ಜೊತೆಗೆ ನಾನೋ ಇರ್ತೇನೆ ಅಂತ. ನಿಜವಾಗಿ ಇಂಥ ಸ್ನೇಹಿತ ನಮ್ಗೆ ಸಿಗಲಿಕ್ಕೆ ಸಾಧ್ಯನೆ. ಎಲ್ಲಿಗೆ ಹೋದ್ರೂ ಬಿಡಲ್ಲ, ನಾವು ಬಿಟ್ಟರೂ ಅವನು ಬಿಡಲ್ಲ. ಇಂಥ ಅದ್ಭುತ ಮೂರ್ತಿ ನಮಗೆ ಸಿಗಲಿಕ್ಕೆ ಸಾಧ್ಯನೇ ಇಲ್ಲ, ತಾನಾಗಿ ಸಿಕ್ಕಿದ್ದಾನೆ. ಅದಕ್ಕೆ ದಾಸರಂತಾರೆ, ಸ್ವಾಮಿ ನನಗೆ ಸ್ವಾತಂತ್ರ್ಯ ಇಲ್ಲದ್ದು ಬಹಳ ವರ ಆಯ್ತಯ್ಯ, ಯಾಕೆ ಅಂದ್ರೆ ನಿನ್ನಂಥ ಸ್ವಾಮಿ ನನಗೆ ಸಿಕ್ಕ, ಇಲ್ಲದಿದ್ರೆ ನಿನ್ನಂತಹ ಪರಿಚಯ ನಿನ್ನ ಪರಿಚಯವೇ ಆಗ್ತಿದ್ದಿಲ್ಲ. ನಾನು ಸ್ವತಂತ್ರ ಆದ ಇಲ್ಲದಿರುತ್ತಾ ಇದ್ದೆ, ನಾನು ಅಸ್ವತಂತ್ರನಾದಿರುತ್ತಾನೆ, ನಿನ್ನಂತಹ ಸ್ವಾಮಿ ಸಿಕ್ಕದ್ದು ನೋಡು, ನಿನಗ ಭಾಗ್ಯ ಇಲ್ಲ. ನಿನ್ನಂತಹ ಸ್ವಾಮಿ ನಿನಗೆ ಸಿಕ್ತಾರೇನು? ಯಾರು ಇಲ್ಲ, ಯಾಕೆ ನೀ ಸ್ವತಂತ್ರ, ನಿನಗೆ ಸ್ವಾಮಿಯೇ ಇಲ್ಲ. ನನಗೆ ನೋಡು ಎಂತಹ ಭಾಗ್ಯ ಬಂತು ಅಂತ ದಾಸರಾಯರು ದೇವರಿಗೆ ಚಟಾಕಿ ಹಾರಿಸ್ತಾರೆ. ಆ ರೀತಿಯಲ್ಲಿ ಅಪ್ರತಿಮ ಅಜ ಆನಂದಾತ್ಮನ ಅಚ್ಯುತ ಭಗವಂತ ಎಂಥವ ಇವ ಅಂದ್ರೆ ನಮ್ ಜೊತೆಗೆ ಇದ್ದಾನೆ, ಪಾಪದ ಕೂಪದಲ್ಲಿ ಬಿದ್ದು ಉರುಳಾಡುವಂತ ನಮ್ ಜೊತೆಗೆ ಇದ್ದಾನೆ. ಆನಂದಮಯ ಅಲ್ಲ ಅವನ ಆನಂದಮಯ, ಅವನ ಪಾಡಿಗವನು ಹಾಯಾಗಿರ್ಬೋದಾಗಿತ್ತು, ನಮ್ ಜೊತೆಗೆ ಇರ್ತಾನು. ದುಃಖಮಯರಾದಂತಹ ನಮ್ಮ ಜೊತೆಗೇನೆ ತಾನಿದ್ದು ನಮ್ಮನ್ನ ಸಲಹತಾ ಬರ್ತಾನೆ. ಆನಂದಾತ್ಮನ ಅಚ್ಯುತ, ಆನಂದಾತ್ಮನು ಈತ ಯಾತ ಅಚ್ಯುತ ಚ್ಯುತಿರಹಿತ ಅಂದ್ರು. ಅಚ್ಯುತ ಅಂದ್ರೆ ಅವನ ಗುಣಗಳು, ಅವನ ಶಕ್ತಿ, ಅವನ ಸ್ವಾತಂತ್ರ್ಯ, ಅವನ ಧರ್ಮಗಳು ಅವನಿಂದ ಎಂದು ಬಿಟ್ಟೇ ಹೋಗಲ್ಲ. ಅಷ್ಟೇ ಅಲ್ಲ, ಅವನು ನಮ್ಮ ಸ್ವರೂಪ ದೇಹದ ಹೃದಯ ಕಮಲದ ಸ್ಥಾನದಿಂದ ಬಿಟ್ಟು ಹೋಗಲ್ಲ, ಚ್ಯುತಿ ಇಲ್ಲ ಅವನಿಗೆ ಅಲ್ಲಿಂದ. ಅದರಿಂದ ಇವನನ್ನು ಅಚ್ಯುತ ಅಂತ ಕರೆದರು. ಅಚ್ಯುತ ವಿಶ್ವ ವಿತತ ವಿಶ್ವಾಧಾರ ವಿದ್ಯಾಧೀಶ ವಿಧಿಜನಕ ವಿತತ, ತತ ಅಂದ್ರೆ ವ್ಯಾಪ್ತ. ಇತ ಹೇಗೆ ವಿಶೇಷತಃ ತತ ಅಂದ್ರು, ಜಗತ್ತಿನಲ್ಲಿ ಯಾರು ಯಾರು ಎಷ್ಟೆಷ್ಟು ವ್ಯಾಪ್ತರಾಗಿದ್ದಾರೆ ಅವರವರ ಆ ತತ್ವ ಪರ್ಯಂತ, ಅವರಕ್ಕಿಂತ ದೊಡ್ಡವರು ಇನ್ನಾ ಹೆಚ್ಚು ಇನ್ನಾ ಹೆಚ್ಚು ಇನ್ನಾ ಹೆಚ್ಚು ಯಾರು ಯಾರಿಗೆ ಬೆಳೆದಿದ್ದಾರೆ ಅವರೆಲ್ಲರೊಳಗೂ ಚಿಕ್ಕವರಲ್ಲೂ ಚಿಕ್ಕ ಚಿಕ್ಕ ತತ್ವಗಳಲ್ಲೂ ಅಲ್ಲೂ ವ್ಯಾಪಿಸಿದ್ದಾನೆ. ದೊಡ್ಡ ದೊಡ್ಡ ತತ್ವಗಳಲ್ಲೂ ಅವರೆಷ್ಟರವರೆಗಿದೆ ಒಂದೊಂದರಲ್ಲೂ ತಾನೇ ವ್ಯಾಪಿಸಿ ಅವುಗಳಿಗೆ ವ್ಯಾಪ್ತಿಯನ್ನು ಕೊಟ್ಟಿದ್ದಾನೆ. ಅಷ್ಟೇ ಅಲ್ಲ, ಎಲ್ಲವನ್ನು ಮೀರಿ ವಿಶೇಷತಃ ತತ ಅಂದ್ರೆ ಅವನಿದ್ದದ್ದರಿಂದ ಎಲ್ಲದರಲ್ಲಿ ವ್ಯಾಪ್ತಿ, ಅದರಿಂದ ಇವನು ಇತತ ಅಂತ ಹೇಳ್ತಾ ಇದ್ದಾನೆ. ಅಷ್ಟೇ ಅಲ್ಲ, ವಿಶ್ವಾಧಾರ ಎಲ್ಲಾ ಜಗತ್ತಿಗೆ ಇವನೇ ಆಧಾರ. ಅಂದರೆ ಜಗತ್ತಿಗೆ ಬ್ರಹ್ಮಾಂಡದ ಹೊರಗೆ ಇವನೇ ನಿಂತಿದ್ದಾನೆ, ಬ್ರಹ್ಮಾಂಡದ ಒಳಗೂ ಇವನೇ ನಿಂತಿದ್ದಾನೆ. 14 ಲೋಕಗಳನ್ನ ಆಧಾರವಾಗಿ ನಿಂತ ವಿರಾಟ್ ರೂಪ ಇವನದ್ದೇ. ಪ್ರತಿಯೊಂದು ಲೋಕಕ್ಕೂ ಆಧಾರವಾದ ಚಿಕ್ಕ ಚಿಕ್ಕ ಆ ಲೋಕದ ಆಕಾರದ ರೂಪವೂ ಇವನದ್ದೇ. ಆ ಲೋಕದಲ್ಲಿರುವ ಲೋಕಾಭಿಮಾನಿ ದೇವತಾ ಮೊದಲುಕೊಂಡು ಪ್ರತಿಯೊಬ್ಬ ಜೀವರಾಶಿಯ ಶರೀರ ಸುತ್ತೂ ಇರುವ ವಿರಾಟ್ ರೂಪವೂ ಇವನದ್ದೇ. ಅಷ್ಟೇ ಅಲ್ಲ, ಪ್ರತಿಯೊಬ್ಬ ಜೀವರಾಶಿಯ ಶರೀರದೊಳಗಿರುವ ಕಣ ಕಣಕ್ಕೂ ಆಧಾರವಾದವ ಇವನೇ. ಇವನಿಲ್ಲದ ಜಾಗವೆಲ್ಲಿ ಅಂತ ಹೇಳ್ತಾರೆ. ಅದಕ್ಕೆ ವಿಶ್ವಾಧಾರ ವಿದ್ಯಾಧೀಶ, ಇದು ನಾವು ಕೇಳಿಬಿಡೋದಲ್ಲ, ವಿ ಶುಡ್ ಫೀಲ್ ಇಟ್, ನಮ್ಮ ಮನಸ್ಸಿಗೆ ಮುಟ್ಟಿ ಬರಬೇಕದು. ನಾನೆಲ್ಲೋ ಇಲ್ಲ, ದೇವರೊಳಗೇ ಇದ್ದೇನೆ ನಾನು. ಹೇಳ್ತಾರೆ ಜಗತ್ತು ದೇವನೊಳಗೋ ದೇವ ಜಗತ್ತಿನೊಳಗೋ ಅಂತ ಹೇಳ್ತಾರೆ. ಆ ಸ್ವಾಮಿ ಕೊನೆಗೆ ನಾನೇ ನಿನ್ನೊಳಗೋ ನೀನು ನನ್ನೊಳಗೋ ಅಂತಾರೆ, ಅರ್ಥವೇ ಆಗಲ್ಲ. ಇದೇನ್ ಪಜಿಲ್ ತರ ಹಾಕ್ತಾರೆ ದಾಸರು ಅಂತ. ಹೌದು, ಅವ ನಮ್ಮೊಳಗೆಲ್ಲ ನಿಂತಿದ್ದಾನೆ, ನಾವು ಆ ದೊಡ್ಡದಾದವನ ರೂಪದಲ್ಲಿ ನಿಂತಿದ್ದೇವೆ, ನಮ್ಮೊಳಗವ ನಿಂತಿದ್ದಾನೆ. ಇದು ಸುಮ್ಮನೆ ನಮ್ಮ ದೌರ್ಭಾಗ್ಯ ಏನು ಅಂತ ಬಾಯಿಂದ ಹೇಳಿಬಿಡುತ್ತೇವೆ. ಒಂದು ಕ್ಷಣ ಮೌನವಾಗಿ ನಿಂತು ಕೂತು ಆತನ ವಿರಾಟ್ ರೂಪದ ಕಟಿಪ್ರಾಂತ, ಅದು ಭೂಲೋಕ, ಆ ದೇವರ ಕಟಿಯಲ್ಲಿ ನಾವಿದ್ದೇವೆ, ನಮ್ಮೊಳಗೆ ದೇವ ನಿಂತಿದ್ದಾನೆ, ನಮ್ಮ ಸುತ್ತು ಇದ್ದಾನೆ ಎಂಬುದನ್ನ ವಿ ಶುಡ್ ಫೀಲ್ ಹಿಸ್ ಎಕ್ಸಿಸ್ಟೆನ್ಸ್ ಅಂತ ಹೇಳ್ತಾರೆ. ಅವನಿದ್ದಾನೆ, ನಮ್ಮ ಸುತ್ತು ಇದ್ದಾನೆ, ಒಳಗೂ ಇದ್ದಾನೆ ಹೊರಗೂ ಇದ್ದಾನೆ ಅಂತ ಅವನ ಇರುವಿಕೆ ಅಸ್ತಿತ್ವವನ್ನ ಎಕ್ಸಿಸ್ಟೆನ್ಸ್ ನಾವು ಫೀಲ್ ಆದರೆ ಅವಾಗೆ ನಮಗೆ ಬರುವಂತಹ ಆನಂದವೇ ಬೇರೆ. ಸುಮ್ಮನೆ ಹೇಳಿ ಕೇಳಿ ಸಾಕಾಗಿರುತ್ತೆ, ಹೇಳಿ 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 ನಮಗೆ ಸಾಕಾಗಿರುತ್ತೆ, ಕೇಳಿ ಕೇಳಿ ನಿಮಗೂ ಸಾಕಾಗಿರುತ್ತೆ, ತಲೆಗೆ ಅವನು ಬರೋದೇ ಇಲ್ಲ. ಈ ದೌರ್ಭಾಗ್ಯ ಯಾವಾಗ ಬಿಡುತ್ತೋ ಗೊತ್ತಿಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ ವಿಶ್ವಾಧಾರ ವಿದ್ಯಾಧೀಶ. ವಿದ್ಯಾ ಅಂದ ಶಬ್ದಗಳಿಂದ ಸಕಲ ವೇದಗಳೇ ಅಭಿಮಾನಿ ವಿದ್ಯಾಭಿಮಾನಿಯಾದ ರಮಾದೇವಿಯನ್ನು ಕರೀತಾರೆ. ಆಕೆಗೆ ಅಧೀಶ ವಿದ್ಯಾಧೀಶ ಅಂದ್ರು. ಏನಿದು ಈ ಸಿದ್ಧನ ಶಬ್ದ ಅಂದ್ರೆ ಈತನ ಹೆಸರುಗಳೆಲ್ಲ ಒಂದೊಂದು ಮಂತ್ರ. ನಾವು ದೇವರನ್ನ ವಿದ್ಯಾಧೀಶ ವಿದ್ಯಾಧೀಶ ಅಂತ ಕರೆದರೆ ನಮಗೆ ಆ ವಿದ್ಯೆಗಳಿಗೆ ಅಧಿಪತಿಯಾಗಿರತಕ್ಕಂಥ ಲಕ್ಷ್ಮೀದೇವಿ ಅನುಗ್ರಹದಿಂದ ಒಳ್ಳೆ ವಿದ್ಯೆ ಬರುತ್ತೆ. ವಿದ್ಯೆ ಅಂದ್ರೆ ಏನೋ ತಿಳ್ಕೊಂಡು ಹೇಳ್ತಾ ಇರೋದೋ ಕೇಳೋದೋ ಅಷ್ಟು ಮಾತ್ರ ಅಲ್ಲ, ಅದು ಅನುಷ್ಠಾನಕ್ಕಿಟ್ಟು ಅಂದ್ರೆ ವಿದ್ಯೆಯ ಅರ್ಥ ಆಂಗ್ಲ ಬಂದು ನಮಗೆ ಒಂಚೂರ ಚೆನ್ನಾಗಿ ಅನುಕೂಲ ಮಾಡಿಕೊಡ್ತೋ ಏನು. ಆಂಗ್ಲದಲ್ಲಿ ಹೇಳಬೇಕಾದರೆ ವಿ ಶುಡ್ ಫೀಲ್ ದಿ ರಿಯಾಲಿಟಿ. ಏನು ಪದಾರ್ಥ ಇದೆ, ಯಾವ ಭಗವತ್ ತತ್ವ ಇದೆ, ಭಗವಂತನಿದ್ದಾನೆ, ನಾವಿದ್ದೇವೆ, ಅವನನ್ನ ನಾವು ಅನುಭವಿಸಬೇಕು, ಅವನ ಅಸ್ತಿತ್ವವನ್ನು ಅನುಭವಿಸಬೇಕು ನಾವು. ಅವನಿದ್ದಾನೆ, ಇದ್ದಾನೆ ಎಂಬುದು ನಾವು ಚೆನ್ನಾಗಿ ಗೊತ್ತಾಗಬೇಕು ಮನಸ್ಸಿನಲ್ಲಿ. ಹೇಗೆ ನಮ್ಮ ಮನೆಯಲ್ಲಿ ಅಪ್ಪ ಅಮ್ಮ ಅಕ್ಕ ತಂಗಿ ಯಾರ್ಯಾರು ಇರ್ತಾರೆ, ಗಂಡ ಹೆಂಡತಿ ಎಲ್ಲರೂ ಒಬ್ಬರನ್ನು ನೋಡಿದುಕೊಳ್ಳಿ, ಹಾ ಇವರಿದ್ದಾರೆ ಅಂತ ನೋಡ್ತಾ ಇರ್ತೇವೆ. ಯಾರಾದ್ರೂ ಬಂದು ನಿಮ್ಮ ಎದುರಿಗೆ ನಿಮ್ಮ ಅಪ್ಪ ಇಲ್ಲ ಅಂದ್ರೆ ನಂಬುತ್ತೀವ ನಾವು? ಇಲ್ಲರಿ, ನಮ್ಮ ಕಂಡೆದುರಿಗೆ ಇದ್ದಾರೆ ಅಂತ. ಹೇಗೆ ನಾವು ಅವರ ಅಸ್ತಿತ್ವ ಅವರು ಇರೋದನ್ನ ನೋಡಿ ಅನುಭವಿಸಿ ಹೇಳುತ್ತೇವೋ ಆ ಥರ ದೇವರನ್ನು ನೋಡಿ ಅನುಭವಿಸಿದ್ದು ನಮಗೆಲ್ಲಿದೆ? ಆದರೆ ಆ ಅನುಭವ ಬೇಕಾ? ಇದು ಶಾಸ್ತ್ರ ಹೇಳ್ತಾ ಇದೆ. ಅವನನ್ನು ಚಿಂತನೆ ಮಾಡತಾ ಮಾಡತಾ ಹೋಗಿ, ಎಸ್ ಹಿ ಈಸ್ ವಿತ್ ಯು, ನಮ್ಮ ಜೊತೆಗೆ ಇದ್ದಾನೆ. ಆ ಇದ್ದವನನ್ನ ಚಿಂತನೆ ಮಾಡುತ್ತಾ ಬಂದರೆ ಅವನ ಅನುಭವ ನಮಗೆ ಕೊಡತಾ ಬರುತ್ತಾನೆ. ಇದು ಒಳಗಿನ ರಹಸ್ಯ. ಅದನ್ನು ಹೇಳುತ್ತಾರೆ ವಿದ್ಯಾಧೀಶ. ಅಷ್ಟೇ ಅಲ್ಲ, ವಿಧಿ ಜನಕ, ಬ್ರಹ್ಮದೇವರಿಗೆ ಹುಟ್ಟು ಕೊಟ್ಟಂತಹ ಮಹಾನುಭಾವ. ಇರ್ಲಿ, ಸೋ ವಾಟ್ ಅಂತ ನಾನು ಅಂತೀವಿ. ಬ್ರಹ್ಮದೇವರಿಗೆ ಗಜ್ಜನಕ ಆಗಲಿ ಅಂದ್ರೆ ಬ್ರಹ್ಮದೇವರು ಒಂದು ಯಾರು ಗೊತ್ತಾಯ್ತ? ಕೆಲಸಕ್ಕೆ ಬಾರದ ಯಾರೋ ಜುಜುಬಿ ಒಂದು MLA ಕಂಟ್ರಿನ ಅವ್ರು ನೋಡಿ ಭಯಭಕ್ತಿಯ ನಮಸ್ಕಾರ ಮಾಡಿ ಹೋಗ್ತಾ ಇರ್ತಾರೆ. ಏನು, ಇಡೀ ಬ್ರಹ್ಮಾಂಡದಲ್ಲಿ ಭೂಲೋಕವೇ ಒಂದು ಚಿಕ್ಕ ಪಟ್ಟಣದಂತೆ. ಆ ಭೂಲೋಕದಲ್ಲಿ, ಈ ಭಾರತ ದೇಶದಲ್ಲಿ, ಅದರಲ್ಲೂ ಎಲ್ಲೋ ಒಂದು ಮೂಲೆಗಿರುವ ಒಂದು ಚಿಕ್ಕ ಪ್ರಾಂತಕ್ಕೆ ಒಬ್ಬ MLA ಅಂದ್ರೆ ಅವನಿಗೆ ಇಷ್ಟು ಅಯ್ಯೋ ಅಂತ ನಮಸ್ಕಾರ ಮಾಡ್ತಾರಲ್ಲ. ಇಡೀ ಜಗತ್ತಿಗೆ ನಿಯಾಮಕರಾದವರು ಬ್ರಹ್ಮದೇವರು. ಅವರು ಒಂದು ಸಲ ಕಣ್ಣು ಹುಬ್ಬು ಹಾರಿಸಿದ್ರೆ ಮುಗಿದೋಯ್ತು, ಇಡೀ ಲೋಕಗಳೆಲ್ಲ ಒಡೆದು ಚೂರಾಗಿ ಬಿಡುತ್ತೆ. ಒಂದೇ ಕ್ಷಣದಲ್ಲಿ ಮತ್ತೂ ನಿಲ್ಲುತ್ತೆ, ಏನು ಬೇಕಾದರೂ ಆಗುತ್ತೆ. ಅಂಥ ತಾಕತ್ತಿದೆ ಬ್ರಹ್ಮದೇವರಿಗೆ. ಅವರ ನೋಟದಿಂದಲೇ ಎಲ್ಲ ನಡೆದು ಹೋಗುತ್ತೆ ಅಂತ ಮಹಾನುಭಾವರವರು. ಅವರಿಗೆ ಹುಟ್ಟು ಕೊಟ್ಟವ ಬರೇ ಹುಟ್ಟಲ್ಲ, ಅವರ ಶ್ವಾಸವು ಅವನ ಅಧೀನದಿಂದ ಆಗುತ್ತೆ. ಅದಕ್ಕೆ ವಿಧಿಜನಕ ಅಂದ್ರು. ಅಂಥ ಸ್ವಾಮಿ ಹೌದಯ್ಯ, ಯಾಕ್ರಿ ಇಷ್ಟೆಲ್ಲ ಹೇಳ್ತಾ ಇದ್ದೀರಾ ದೇವರ ಕುರಿತು, ಇಂಥವ ಅಂಥವ ಅಂತ ಹೇಳ್ತಾ ಇದ್ದೀರಾ ಅಂದ್ರೆ ಅಂಥ ಸ್ವಾಮಿ. ಮುಂದೆ ಹೇಳುತ್ತಾರೆ, ಪ್ರತಿ ಜೀವನ ಚೇತನರೊಳಗೆ ಪ್ರಾಕೃತ ಪುರುಷನಂದದಲ್ಲಿ ಸಂಚರಿಸುತ್ತ. ನಮ್ಮೊಳಗೆ ಏನು ಗೊತ್ತಿಲ್ಲದವರಂತೆ ತಿರುಗಾಡತ ಅಂದ್ರೆ ನಮಗೇನು ನಮಗೂ ತಿಳಿಸಿಕೊಡಲ್ಲ. ಒಳಗೆ ತಿರುಗಾಡುವುದು, ಹೊರಗೆ ತಿರುಗಾಡುವುದು, ನಮ್ಮನ್ನೇ ಹೊತ್ತುಕೊಂಡು ತಿರುಗಿ ತಿರುಗಿ ಒದ್ದಾಡ್ತಾ ಇದ್ದ ನೋಡಿ. ನಮ್ಮ ಶರೀರ ಸುತ್ತು ಇರ್ತಾನೆ, ಬೆಳಿಗ್ಗೆನಿಂದ ರಾತ್ರಿವರೆಗೂ ಎಷ್ಟು ಸಲ ಎದ್ದುವೋ, ಎಷ್ಟು ಸಲ ಬಾತ್ರೂಮ್ ಹೋದುವೋ, ಎಷ್ಟು ಸಲ ಟಾಯ್ಲೆಟ್ ಹೋದುವೋ, ಎಷ್ಟು ಸಲ ನಾವು ಹೊರಗೆ ಹೋದುವೋ, ಎಷ್ಟು ಸಲ ಹಾಡುಗಳು ಕೇಳಿದುವೋ, ಏನೇನು ಮಾಡಿದುವೋ, ಆಫೀಸ್ಗೆ ಹೋದುವೋ, ಏಕಾಂತವಾಗಿ ಕೂತ್ಕೊಂಡು ಆಲೋಚನೆ ಮಾಡಿದುವೋ, ಇದೆಲ್ಲದರಲ್ಲೂ ಕೂಡ ಅವನೇ ನಮ್ಮ ಶರೀರ ಹೊತ್ತು ನಮಗೆ ಆಲೋಚನೆ ಕೊಟ್ಟು ನಮ್ಮ ಸುತ್ತು ಇದ್ದು ರಕ್ಷಣೆ ಮಾಡುತ್ತಾ ಇದ್ದಾನೆ. ಈ ಎಚ್ಚರ ನಮಗೆ ಇಲ್ಲವೇ ಇಲ್ಲ. ನಾ ತಿರುಗಿದೆ, ನಾ ಬಂದೆ, ನಾ ಹೋದೆ, ನಾ ಕೂತೆ ಅಂತೆಲ್ಲ ಬರ್ತಾ ಇರುತ್ತಲ್ಲ. ಅವ ಒಂದು ದಿವಸ ಆದರೂ ಕನಸಿಲಾದರೂ ತನ್ನ ಪಾದದ ನೆನವನೀಯದೆ, ಕನಸಲ್ಲಾದರೂ ನಮಗೆ ಆತ ನೆನಪು ಕೊಟ್ಟನ. ಇಷ್ಟು ಮಾಡ್ತಾ ಇರೋ ಆ ಸ್ವಾಮಿಯನ್ನ, ಏ ಸ್ವಾಮಿ ಇಷ್ಟು ಉಪಕಾರ ಮಾಡ್ತಾ ಇದೆಯಲ್ಲೋ ಮಹಾರಾಯ ಅಂತ ಆತನ ಒಂದು ದಿವಸ ನೆನೆಯಲ್ಲ. ಇನ್ನೇನು ಅಂದ್ರೆ ಆತನ ನೋಡ್ಲಿಕ್ಕೆ ಹೋದಾಗೆಲ್ಲ ಕೂಡ ಗೋಡೌನ್ ಕೀಪರ್ ತರ ನಮ್ಗೆ ಇದು ಕೊಡು ಅದು ಕೊಡು ಅಂತ ಕೇಳ್ತೀವಿ ಅಷ್ಟೇ ಹೊರತು ಏನು ನಮ್ಮಿಂದ ಬೇಡದೆ. ನಮಗಾಗಿ ಒದ್ದಾಡುವ ಚೇತನ, ನಮಗಾಗಿ ಒದ್ದಾಡುವ ಒಬ್ಬ ಅದ್ಭುತ ಮೂರ್ತಿ ಅಂತ ಆತನ ಕಂಡದ್ದಿಲ್ಲ, ಆತನಿಗೆ ನಮಸ್ಕಾರ ಮಾಡಿದ್ದೂ ಇಲ್ಲ. ನಮ್ಮ ಜನ್ಮಕ್ಕೆ ಧಿಕ್ಕಾರಲ್ಲವೇ. ಅದನ್ನು ಹೇಳ್ತಾ ಇದ್ದಾರೆ, ಪ್ರತಿ ದಿವಸ ಚೇತನರೊಳಗೆ ಪ್ರಾಕೃತ ಪುರುಷನಂದದಲ್ಲಿ ಸಂಚರಿಸುತ್ತ. ಸಂಚರಿಸುತ್ತ ಅಂದ್ರೆ ಏನು? ಸಂಚರಿಸುತ್ತ ಅಂದ್ರೆ ಚೆನ್ನಾಗಿ ತಿರುಗ್ತಾನಂತೆ. ಅಂದ್ರೆ ನಾವು ತಿಳ್ಕೊಂಡು ಆತನಿಗೆ ಅಡ್ಡ ಬಿದ್ದು ನಮಸ್ಕಾರ ಮಾಡಿದ್ರು ನಮ್ಮೊಳಗೆ ತಿರುಗ್ತಾನೆ ಇರ್ತಾನೆ, ನಮ್ ಜೊತೆಗೆ ತಿರುಗ್ತಾನೆ. ಅಥವಾ ಆತನ ಕುರಿತು ಗೊತ್ತೇ ಇಲ್ಲದೆ, ಏನು ಎಚ್ಚರವೇ ಇಲ್ಲದೆ, ಏನು ಇಷ್ಟು ಕಾಲ ದೇವರು ದೇವರು ಅಂದು ಹುಟ್ಟಿದ ಕಾಲಕ್ಕಿಂತ ಏನ್ ತಿರುಗಿಲ್ವಾ ನಾವೆಲ್ಲ ಪುರ್ವಾಶ್ರಮಗಳಲ್ಲಿ, ಅಂತ ಕಾಲಕ್ಕೂ ನಮ್ ಜೊತೆಗೇ ಇದ್ದು ಸಂಚರಿತ ಅಂದ್ರೆ ನಮಗೆ ಉಣಿಸ್ತಾ, ನಮನ್ ನೋಡಿಸ್ತಾ, ಅಯ್ಯೋ ಅದು ನೋಡಿಸಿ, ಇದು ನೋಡಿಸಿ, ಸಂತೋಷ ಪಡಿಸಿ, ಇದು ಕೇಳಿಸಿ, ಸಂತೋಷ ಪಡಿಸಿ, ಉಣಿಸಿ, ಸಂತೋಷ ಪಡಿಸಿ, ಕುಡಿಸಿ, ಸಂತೋಷ ಪಡಿಸಿ, ಕುಪ್ಪಳಿಸುವಂತೆ ಮಾಡಿ, ಸಂತೋಷ ಪಡಿಸಿ, ನಮ್ ಜೊತೆಗೇ ಇದ್ದಾನಲ್ರಿ, ಅದಕ್ಕೆ ಸಂಚರಿಸ್ತಾ ಚೆನ್ನಾಗಿ ನಮ್ ಜೊತೆಗೆ ತಿರುಗ್ತಾ ಇರ್ತಾನೆ. ಅದರಿಂದ ನಿಯಮ್ಯ ನಿಯಾಮಕನು ತಾನಾಗಿ ಸಂತೈಪ, ತಾನೇ ನಿಯಮನ ಮಾಡುತ್ತಾನೆ. ನಿಯಮನ ಮಾಡುವಂತಹ ಸ್ವಾಮಿ ಅವನೇ ಸೇವಕರಾದಂತಹ, ಅಂದರೆ ಅವನ ವಿಶೇಷವಾದಂತಹ ನಿಯಮನಕ್ಕೆ ಒಳಗಾದಂತಹ ನಮ್ಮೊಳಗೂ ಅವನೇ ನಿಂತಿರ್ತಾನೆ. ಇಲ್ಲಿ ಹೇಗೆ ಅಂದ್ರೆ, ಒಂದು ಹಾಲಿದೆ, ಆ ಹಾಲನ್ನು, ಹಾಲಂದ್ರೆ ನೀವು ಇರುವಂತಹ ಬೆಡ್ರೂಮ್ ಯಾವುದೋ ಹಾಲಿದೆ, ಆ ಹಾಲು ನೀವು ಒರೆಸಬೇಕಪ್ಪ, ಚೆನ್ನಾಗಿ ಒರೆಸ್ಕೊಂಡು ಹೋಗ್ಬೋದು. ಆದ್ರೆ ಕಂಡೀಷನ್ ಏನು ಗೊತ್ತು, ನೀವು ಒರೆಸೋದಲ್ಲ, 40 ಜನ ಪ್ಯಾರಾಲಿಸಿಸ್ ಪೇಷಂಟ್ಸ್ ಇದ್ದಾರೆ, 40 ಜನ ಇದ್ದಾರೆ, ಅವರೆಲ್ಲರ ಕೈ ಹಿಡಿದು ಅವರ ಮೂಲಕ ಎಲ್ಲ ಸಾರಿಸಬೇಕು. ಯಾವುದು ಆ ಇಡೀ ಹಾಲನ್ನ ಸಾಕಾಗಿ ಬಿಡುತ್ತೆ, ನಾವು ಸಾರಿಸಬಹುದು. ಅವರೆಲ್ಲರ ಕೈ ಹಿಡಿದು ಅವರ ಕೈ ಮೂಲಕ ಆ ಹಾಲು ಸಾರಿಸುವಷ್ಟೊತ್ತಿಗೆ ದೇವರು ಕಾಣಿಸಿ ಬರ್ತಾರೆ, ಬೇಡಪ್ಪ ಇದು ಅಂತ. ಅಂತ ಅದು ಇಡೀ ಜಗತ್ತಿನಲ್ಲಿ ಎಲ್ಲರ ಕೆಲಸ, ಅವನೊಬ್ಬನೇ ಮಾಡುವುದಲ್ಲ, ಬ್ರಹ್ಮಾದಿ ಚೇತನರ ಮೂಲಕ ಮಾಡಿಸ್ತಾನೆ, ಅವರೆಲ್ಲರೂ ಅಂಥವರೇ. ಆದ್ದರಿಂದ ಎಲ್ಲರೊಳಗೆ ನಿಂತು ಎಲ್ಲರ ಕೆಲಸ ಅವನೇ ಮಾಡಿ ಮಾಡಿಸ್ತಾ ಇದ್ದಾನಲ್ಲ ಸ್ವಾಮಿ. ಅದಕ್ಕೆ ನಿಯಮ್ಯ ನಿಯಾಮಕನು ತಾನಾಗಿ ಸಂತೈಪ, ಒಟ್ಟು ಆತನ ದೃಷ್ಟಿ ಎಲ್ಲಿ ಬಂತಪ್ಪ ಅಂತ ಹೇಳಿದರೆ, ಎಲ್ಲರನ್ನ ಸಂತೋಷಗೊಳಿಸೋದರಲ್ಲಿ ತಾತ್ಪರ್ಯ, ಅವರ ಸಂತೋಷ ನೋಡಿ ಸಂತೋಷ ಪಡುವುದೇ ತಾತ್ಪರ್ಯ ಅಷ್ಟೇ ಹೊರತು, ನಮ್ಮಿಂದೇನೋ ಪಡ್ಕೊಂಡು ನಮ್ಮಿಂದೇನೋ ಸಿಗುತ್ತೆ ಅದರಿಂದ ಸಂತೋಷ ಸಿಗುತ್ತೆ ಅಂತ ತನಗೇನು ಇಲ್ಲ. ನಮ್ಮಿಂದ ಏನು ಬಯಸುವವನಲ್ಲ, ನಮ್ಮಿಂದ ಅವನಿಗೇನು ಬೇಕಾಗಿಲ್ಲ. ಈ ತಿಳುವಳಿಕೆ ಬಂದರೆ ಸಾಕು, ದೇವರಿಗೆ ಪ್ರೀತಿ ಆಗುತ್ತಂತೆ. ನಾವು ಒಂದು ತೊಟ್ಟು ದೇವರಿಗೇನೋ ಇಟ್ಟರೆ ಸಾಕು, ಏನೋ ಇಟ್ಟುವು ಏನೋ ಇಟ್ಟುವು ಅಂತ ಏನೋ ತುಂಬಾ ಇದು ಮಾಡ್ತಾ ಇರ್ತೇವೆ. ಅವನಿಗೇನೋ ಅದು ಬೇಕಾಗಿಲ್ಲ, ನಮಗಾಗಿ ಸ್ವೀಕಾರ ಮಾಡುತ್ತಾನೆ, ನಮ್ಮ ಉದ್ಧಾರಕ್ಕಾಗಿ ಆ ಥರ ಪೂಜೆ ಸ್ವೀಕಾರ ಮಾಡಿ ನಮ್ಮನ್ನು ವಿಶೇಷ ಉದ್ಧಾರ ಮಾಡುತ್ತಾನೆ ಎಂಬ ಎಚ್ಚರವೇ ನಾವು ಕಳ್ಕೊಂಡಿರ್ತೇವೆ. ಆದ್ದರಿಂದ ದೇವರಿಗೇನೂ ಬೇಕಾಗಿಲ್ಲ ಎಂಬ ಭಾವನೆಯೇ ದೇವರಿಗೆ ನಿಜವಾದ ಪೂಜಾ. ಅದಿಲ್ಲದೆ ಪೂಜೆ ಏನಾಗುತ್ತೆ ಅಂದರೆ ದೇವರಿಗೆ ಅವಮಾನವೇ ಮಾಡಿದಂತಾಗುತ್ತೆ. ಏನದು, ಇದೆಲ್ಲ ಬೇಕು ಅವನಿಗೆ, ಅದಕ್ಕಾಗಿ ಪೂಜೆ ತಗೊಳ್ತಾ ಇದ್ದಾನೆ. ನಾನು ಬೆಳ್ಳಿ ತಂಬಿಗೆ ಇಟ್ಟೆ, ವಜ್ರ ತಂಬಿಗೆ ಇಟ್ಟೆ, ಅದಿಟ್ಟೆ ಇದಿಟ್ಟೆ ದೇವರಿಗೆ ಅಂದ್ರೆ ದೇವರಿಗೆ ಬೇಕು ಅಂತಾಯಿತು ಅಂತಾಯಿತು. ಅದಕ್ಕೆ ದೇವರಿಗೆ ಏನೂ ಬೇಕಾಗಿಲ್ಲ, ನನಗಾಗಿ ಸ್ವೀಕಾರ ಮಾಡುತ್ತಾ ಇದ್ದಾನೆಂಬ ಭಾವನೆ ಏನಿದೆ ಅದಕ್ಕಿಂತ ದೊಡ್ಡ ದೇವರ ಪೂಜೆ ಇನ್ಯಾವುದಿಲ್ಲ. ಅದನ್ನೇ ದಾಸರಾಯರಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಮುಂದೆ ಮನ ವಿಷಯದೊಳಗಿರಿಸಿ, ವಿಷಯವ ಮನದೊಳಗೆ ನೆಲೆಗೊಳಿಸಿ ಬಲು ನೂತನವಿದು ಸುಸಮೀಚೀನವಿದು ಪಾದೇಯವೆಂದರುಪಿ ಕನಸಿಲಾದರೂ ತನ್ನ ಪಾದದ ನೆನವನೀಯದೆ ಸರ್ವರೊಳಗಿದ್ದನುಭವಿಸುವನು ಸ್ಥೂಲ ವಿಷಯವ ವಿಶ್ವನೆಂದೆನಿಸಿ. ಪದ್ಯದರ್ಥ ತುಂಬಾ ವಿಸ್ತಾರವಾಗಿದೆ. ಆ ವಿಸ್ತಾರವಾದ ಅರ್ಥವನ್ನ ತಿಳಿಸಿಕೊಡ್ತಾ ಇದ್ದಾರೆ. ಮನ ವಿಷಯದೊಳಗಿರಿಸಿ, ವಿಷಯವ ಮನದೊಳಗೆ ನೆಲೆಗೊಳಿಸಿ. ಇದು ಬರೇ ಮಾತಿನಲ್ಲಿ, ಒಂದು ಮಾತಲ್ಲಿ ದಾಸರಾಯರ ತಿಳಿಸಿದರು. ಇದನ್ನು ದೊಡ್ಡ ಪ್ರಕರಣದಲ್ಲಿ ತಿಳಿಸಿಕೊಡ್ತಾರೆ. ಅಂದ್ರೆ ವ್ಯಾಪಾರ ಪ್ರಕರಣದಲ್ಲಿ ಮನಸ್ಸು ವಿಷಯಗಳಿಗೆ ಹೇಗೆ ಕಳಿಸ್ತಾನೆ, ವಿಷಯವನ್ನ ಮನಸ್ಸಿನೊಳಗೆ ಹೇಗೆ ತರುತ್ತಾನೆ ಎಂಬುದನ್ನ ಹೇಳುತ್ತಾರೆ. ಅದು ತಿಳಿಯದೆ, ಆ ವಿಸ್ತಾರವಾದ ವಿಷಯವು ತಿಳಿಯದೆ ನಾವು ಈ ಪದ್ಯದರ್ಥ ನೋಡಿದ್ರೆ ಏನೋ ಮೇಲಿನ ಅರ್ಥ ಗೊತ್ತಾಗುತ್ತೆ. ಆ ವಿಸ್ತಾರವಾದ ಅರ್ಥ ನೋಡಬೇಕು, ಆಗ ಅಪ್ಪ ದಾಸರು ಇಷ್ಟು ಹೇಳಿದ್ರ ಅಂತ ಅನ್ಸುತ್ತೆ. ಆ ಅರ್ಥ ಏನು ಅಂತ ನೋಡಬೇಕಾದ್ರೆ ಅದನ್ನ ನಾಳೆ ನೋಡೋಣ. ಎಂಬಲ್ಲಿಗೆ ಶ್ರೀಕೃಷ್ಣ ಅರ್ಪಣಮಸ್ತು.